ಭಗವನ್ ನದ್ದಿ ದತ್ತೋವಧೂಷು. ಹಾಗಂತ ಹೇಳಿ ಈ ಶ್ಲೋಕದಲ್ಲಿ ಬಂದು ಪೂರ್ಣವಾಯಿ ಬಂದು ವಾಯುದೇವರ ಮೂಲ ಸ್ಥಾನ, ಆ ಮೂಲ ರೂಪವನ್ನ ವರ್ಣನೆ ಮಾಡ್ತಾರೆ. ಆ ಮೂಲ ರೂಪದಲ್ಲಿ ಬಂದು ವಾಯುದೇವರು ಹಾಗೆ ಇದ್ರು ಅನ್ನೋದಾಗಿ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ. ಈ ಶ್ಲೋಕದಲ್ಲಿ ಮೂಲ ರೂಪದಲ್ಲಿ ವಾಯುದೇವರು ಹಾಗಿದ್ದರು ಹಂಗಂಬಾದನ ಪೂರ್ತಿಯಾಗಿ ವರ್ಣನೆ ಮಾಡ್ತಾರೆ. ಇದು ಹಾಗಂದ್ರೆ ಬೀಜೇ ರತ್ನೋಪಕೃತ್ಯ, ಯಾಕಂದ್ರೆ ಇದು ಆಚಾರ್ಯ ತಿರುಕುಮಂಡಿತಾಚಾರ್ಯ ಬಂದು ಆಚಾರನ ಕುರಿತು ಚೆನ್ನಾಗಿ ಅವರನ್ನ ಬಂದು ಯಾವ ತಿರುಕುಮಂಡಿತಾಚಾರ್ಯ ಬಂದು ನಾವೇನು ಅನುಸಂಧಾನದಲ್ಲಿ ಏನಿದೆ ಅಂದ್ರೆ ಅವ್ರು ಬಂದು ರುದ್ರಾಂಶರ ಸಂಭೂತರು, ರುದ್ರಾಂಶ ಸಂಭೂತರು ಎಂಬುದಾಗಿ ಅದಕ್ಕೋಸ್ಕರ ಅವರು ಆ ಮೂಲ ರೂಪದಲ್ಲಿ ಬಂದು ಸತ್ಯ ಲೋಕದಲ್ಲಿ ಅವರನ್ನು ನೋಡಿದ್ದಾರೆ, ಕಂಡಿದ್ದಾರೆ. ಆ ಕಂಡ ಆ ಮೂಲ ರೂಪವನ್ನ ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ ಎಂಬ ಒಂದು ಅನುಸಂಧಾನ ನಮಗೆ ಇರಬೇಕು. ಎಲ್ಲಪ್ಪ ಸತ್ಯಲೋಕದಲ್ಲಿ ಹೇಗಪ್ಪ ನೋಡಿದ್ರು ಎಂಬ ಒಂದು ಸಂಶಯ ಇಲ್ಲದೆ ಅವರು ರುದ್ರಾಂಶ ಸಂಭೂತರು. ಸೊ ತುಂಬಾ ಹತ್ತಿರ ಇರಬೇಕು ಅಂದ್ರೆ ಅವರು ರುದ್ರಾಂಶ ಸಂಭೂತರು ಇರಬೇಕು ಎಂಬುದು ಐತಿಹ್ಯದಲ್ಲಿ ಹೇಳತಕ್ಕಂಥದ್ದು. ಸೊ ಅಲ್ಲಿ ಬಂದು ಅವರು ಆಚಾರ ನಮ್ಮ ವಾಯುದೇವರು ಹೇಗಿದ್ದಿದ್ದಾರೆ ಹಂಗಂಬಂದ್ರೆ ಇಲ್ಲಿ ಬಂದು ವರ್ಣನೆ ಮಾಡ್ತಾರೆ. ಸೊ ಪೀಠೆ ರತ್ನೋಪಕೃತ್ಯೆ ರುಚಿರ ರುಚಿಮನಿ ಜ್ಯೋತಿಷ ಸನ್ನಿಷನ್ನಂ ಬ್ರಹ್ಮಾನಂ ಭಾವಿನಂ ತ್ವಾಂ ಜ್ವಲತಿ ನಿಜಪತೆ ವೈದಿಕಾದ್ಯಾಹಿ ವಿದ್ಯಾ. ಪೀಠೆ ರತ್ನ ಉಪಕೃತ್ಯೆ ರುಚಿರ ರುಚಿಮನಿ ಜ್ಯೋತಿಷ ಸನ್ನಿಷನ್ನಂ ಬ್ರಹ್ಮಾನಂ ಭಾವಿನಂ ತ್ವಾಂ ಜ್ವಲತಿ ನಿಜಪತೆ ವೈದಿಕ ಆದ್ಯಾಹಿ ವಿದ್ಯಾ. ದೇವಂತೆ ಮೂರ್ತಿಮಧ್ಯಃ ಸುಚರಿತ ಚರಿತಂ ಭಾರಿ ಗಂಧರ್ವ ಗೀತಂ ಪ್ರತ್ಯೇಕಂ ದೇವ ಸಂಸತ್ ಅಪಿಚ ಅಪಿಚ ತವ ಭಗವನ್ ನರ್ದಿ ದಬ್ದೋವ ದೂಷು. ಇದನ್ನ ಪದಚ್ಛೇದ ಮಾಡಿದ್ರೆ ಹೀಗಾಗತ್ತದೆ. ಪೀಠೆ ರತ್ನ ಉಪಕೃತ್ಯೆ ರುಚಿರ ರುಚಿಮನಿ ಜ್ಯೋತಿಷ ಸನ್ನಿಷನ್ನಂ ಬ್ರಹ್ಮಾನಂ ಭಾವಿನಂ ತ್ವಾ ಜ್ವಲತಿ ಜಪತೆ ವೈದಿಕ ವೈದಿಕ ಆದ್ಯ ವಿದ್ಯಾ ಆದ್ಯಾಹಿ ವಿದ್ಯಾ ಆದ್ಯಾಹಿ ವಿದ್ಯಾ. ಇದೇನಂದ್ರೆ ಎಂತ ಪೀಠದಲ್ಲಿ ಬಂದು ಆ ವಾಯುದೇವರು ಕುಳಿತಿದ್ದರು ಹಂಗಂಬಂದ್ರೆ ಪೀಠೆ ರತ್ನ ಉಪಕೃತ್ಯೆ ರತ್ನಮಯವಾದ ರತ್ನದಿಂದ ಆದ ಆ ಪೀಠದಲ್ಲಿ ವಾಯುದೇವರು ಅಲಂಕರಿಸಿಕೊಂಡು ಇದ್ದರು, ಅಲಂಕರಿಸಿಕೊಂಡು ಕುಳಿತಿದ್ದರು. ಪೀಠೆ ಯಾವ ಪೀಠದಲ್ಲಿ ನಿಜ ಪೀಠೆ, ಯಾವ ನಿಜ ಪೀಠ ಅಂದ್ರೆ ಅದು ಆ ವಾಯುದೇವರ ಬಂದು ಮೂಲಸ್ಥಾನ ಮೂಲ ರೂಪವಾದ ಆ ಬ್ರಹ್ಮ ಪದವಿಯಲ್ಲಿ ಇರುವಂತಹ ವೇಳೆ ಪೀಠೆ ರತ್ನ ಉಪಕೃತ್ಯೆ ರುಚಿರ ರುಚಿಮನಿ ಜ್ಯೋತಿಷ ಸನ್ನಿಷನ್ ಅಂತ. ಅದು ಎಂತಾದ್ರು ಪೀಠ ಅಂದ್ರೆ ರುಚಿರ ರುಚಿಮನಿ ಒಳ ಫಲಫಲ ಹೊಳೆಯುವಂತ ಆ ಮಣಿಗಳಿಂದ ಆ ಪೀಠದಲ್ಲಿ ಬಂದು ಆಚಾರ್ಯರು ಬಂದು ನಮ್ಮ ವಾಯುದೇವರು ಬಂದು ಕುಳಿತಿದ್ದರು. ರತ್ನದಿಂದ ಆದ ಪೀಠ ಅದು ಮಾತ್ರ ಅಲ್ಲ, ಅದರಲ್ಲಿ ಮಣಿಗಳಿಂದ ಅದು ಒಂದು ಫಲಫಲ ತಲ ತಲ ಹೊಳಿಯುವಂತ ಆ ಪೀಠದಲ್ಲಿ ಜ್ವಲಪತೆ ಜ್ವಲತಿ ಅದಂದ್ರೆ ಜ್ವಲತಿ ಅಂದ್ರೆ ಪ್ರಕಾಶಮಾನ ಇರುವಂತ ಆ ಪೀಠದಲ್ಲಿ ಆಚಾರ್ಯರು ಕುಳಿತಿದ್ದರು ಕುಳಿತರು. ರತ್ನ ನಿರ್ಮಿತವಾದ ಆಸನದಲ್ಲಿ, ಹಾಗೆ ಹೇಳಬಹುದು, ರತ್ನ ನಿರ್ಮಿತವಾದ ಆಸನದಲ್ಲಿ ನಿಜಪತೆ ಸತ್ಯಲೋಕದಲ್ಲಿ ಬಂದು ವಾಯುದೇವರ ಲೋಕ ಬ್ರಹ್ಮದೇವರ ಲೋಕ ಅದು ಸತ್ಯಲೋಕ, ಆ ಸತ್ಯಲೋಕದಲ್ಲಿ ಬಂದು ಆಚಾರ್ಯರು ಕುಳಿತಿದ್ದರು. ನಿಜಪತೆ ವೈದಿಕಾಧ್ಯಾಗಿ ವಿದ್ಯಾ ಏನಾಯ್ತು ಕೂತಿರವಳ ಪೀಠೆ ರತ್ನೋಪಕೃತ್ಯೆ ರುಚಿರ ರುಚಿಮನಿ ಜ್ಯೋತಿಷ ಸನ್ನಿಷನ್ನಂ ಬ್ರಹ್ಮಾನಂ ಭಾವಿನಂ ಸ್ವಾಂ. ಎಂತವರಪ್ಪ ವಾಯುದೇವರು ಅಂದ್ರೆ ಭಾವಿ ಬ್ರಹ್ಮ ಪದವಿಯ ಹೋಗತಕ್ಕ ಆ ಪಡೆಯತಕ್ಕ ಆ ವಾಯುದೇವರು ಎಲ್ಲಿ ಕೂತಿದ್ರು? ಪೀಠೆ ರತ್ನೋಪಕೃತ್ಯೆ ರುಚಿರ ರುಚಿಮಣಿ ಭಾವಿನಂ ಬ್ರಹ್ಮಾನಂ ಸ್ವಾಂ. ಇದು ನನ್ನ ಹಿಂದೆ ಹೇಳಾವಳೆ ಹೇಳಿದೆ, ಹನುಮಂತ ರೂಪದಲ್ಲಿ ಹೇಳಾವಳೆ ಹೇಳಿದೆ. ಆಚಾರ್ಯರು ಬಂದು ಮುಂದೆ ವಾಯುದೇವರು ಬಂದು ಬ್ರಹ್ಮ ಪದವಿಯಲ್ಲಿ ಹೋಗ್ತಾನ ಎಂಬಾದನ ರಾಮಾಯಣದಲ್ಲಿ ನಮಗೆ ಉಲ್ಲೇಖ ಬಂದಿದೆ. ರಾಮಾಯಣದಲ್ಲಿ ಬಂದು ಇವರು ಮುಂದೆ ಬಂದು ಬ್ರಹ್ಮಪದಿಗೆ ಹೋಗತಕ್ಕಂಥವ ಸಂಗತ ಹೇಳಿ ಅವನ ಆಶೀರ್ವಾದ ಮಾಡ್ತಾರೆ ನಮ್ಮ ರಾಮದೇವರು. ಸೊ ಅದು ಬಲಿತ ಸೂಕ್ತದಲ್ಲಿ ನಮಗೆ ಬಂದಿದೆ. ಸೊ ಭಾವಿನಂ ಬ್ರಹ್ಮಾನಂ ತ್ವಾಂ, ಭಾವಿ ಬ್ರಹ್ಮಪದಿಗೆ ಹೋಗತಕ್ಕಂಥ ಈ ವಾಯುದೇವರು ನಿಜಪದವಿಯಾದ ಸತ್ಯಲೋಕದಲ್ಲಿ ರತ್ನ ಕಲ್ಪಿತವಾದ ರತ್ನದಿಂದ ಅಲಂಕರಿಸಿಕೊಂಡಿರುವಂತ ಆ ಪೀಠದಲ್ಲಿ ರುಚಿರ ರುಚಿಮನಿ ಜ್ಯೋತಿಷ ಸನ್ನಿಷನ್ನಂ ಭಾವಿನಂ ತ್ವಾಂ ಅಲ್ಲಿ ಬಂದು ಕೂತಿದ್ರು. ಬ್ರಹ್ಮಾನಂ ಭಾವಿನಂ ತ್ವಾಂ ವೈದಿಕಾಧ್ಯಾಜ ತ್ವಾಂ ನಿಜಪದೆ ವೈದಿಕಾಧ್ಯಾಹಿ ವಿದ್ಯಾ. ಅಲ್ಲಿ ಏನ್ ಮಾಡಿದ್ರು ಹಂಗತಂದ್ರೆ ಆ ವೈದಿಕಾಧ್ಯಾಹಿ ವೈದಿಕ ಆದ್ಯಾಹಿ ವಿದ್ಯಾ ಆ ವೈದಿಕ ಅಂದ್ರೆ ವೇದ, ವೇದಕ್ಕೆ ಸಂಬಂಧಪಟ್ಟದ್ದು. ವೇದ ಮತ್ತು ವೇದದ ಸಂಬಂಧಪಟ್ಟ 18 ಪುರಾಣ ಗ್ರಂಥಗಳು, 18 ಆ ವೇದದ ಸಂಬಂಧಪಟ್ಟ ಗ್ರಂಥಗಳು ಎಲ್ಲಾನೇ ವೈದಿಕ ಆದ್ಯಾಧಿ ವಿದ್ಯಾ ಅಂದ್ರೆ ಮೂರ್ತಿಮಂತೆಯೇ, ಮೂರ್ತಿಮಂತೆಯೇ ಸೇವಂತೆ, ಅವರೆಲ್ಲ ಧಾರಣ ಮಾಡಿಕೊಂಡು. ಮೂರ್ತಿ ಧಾರಣ ಅಂದ್ರೆ ಮೂರ್ತಿ ಅಂದ್ರೆ ತನ್ನ ಅವತಾರವನ್ನು ತನ್ನ ಒಂದು ಮೂರ್ತಿ ಅಂದ್ರೆ ತನ್ನ ದೇಹ ಧಾರಣ ಮಾಡಿಕೊಂಡು ಅಲ್ಲಿ ಬಂದು ಅವರಿಗೆ ಸೇವೆ ಮಾಡ್ತಾ ಇದ್ರು. ಯಾಕಂದ್ರೆ ವೈದಿಕಾದ್ಯಾಗಿ ವಿದ್ಯಾ ಮೂರ್ತಿ ಮಧ್ಯೆ ಸೇವಂತೆ, ಅವರು ಸೇವೆ ಮಾಡಿದ್ರು. ಯಾರೆಲ್ಲ ಸೇವೆ ಮಾಡಿದ್ರು ಅಂದ್ರೆ ವೈದಿಕಾದ್ಯಾಗಿ ವಿದ್ಯಾ, ವೈದಿಕಾದ್ಯಾಯ ಅಂದ್ರೆ ವೈದಿಕ ಅಂದ್ರೆ ಎಲ್ಲ 4 ವೇದಗಳು, ಋಗ್ವಿಜ ಸಾಮ ಅಥರ್ವಣ 4 ವೇದಗಳು ಮತ್ತು 8 ಪುರಾಣಗಳು, ವೇದಾಂಗ, ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ, ಧರ್ಮಶಾಸ್ತ್ರ, ಆಮೇಲೆ ಕರ್ಮ ಮೀಮಾಂಸ, ಬ್ರಹ್ಮ ಮೀಮಾಂಸ, ದೇವ ಮೀಮಾಂಸ, ಈ ದೇವತೆಗಳು ಇದಕ್ಕೆ ಅಭಿಮಾನಿ ದೇವತೆಗಳು ಇರುವವರು ಸೇವಂತೆ ಮೂರ್ತಿ ಮಧ್ಯ ತನ್ನ ದೇಹಧಾರಣ ಮಾಡಿಕೊಂಡು ಆಚಾರ ಸೇವೆಯನ್ನ ಮಾಡ್ತಾ ಇದ್ರು. ಎಲ್ಲಿ ಸತ್ಯಲೋಕದಲ್ಲಿ ಆಚಾರ್ಯರು ಸತ್ಯ ವಾಯುದೇವರು ಸತ್ಯಲೋಕದಲ್ಲಿ ಕುಳಿತಿದ್ರು, ಅವರು ರತ್ನಮಯವಾದ ಪೀಠದಲ್ಲಿ ಕುಳಿತಿದ್ರು. ಅಂತ ಕುಳಿತಿರುವಂತಹ ರತ್ನಮಯ ಪೀಠದಲ್ಲಿ ಕುಳಿತಿರುವಂತಹ ಆಚಾರ್ಯರು ಯಾರಪ್ಪ ಅಂದ್ರೆ ಬ್ರಹ್ಮಾನಂ ಭಾವಿನಂ ಸ್ವಾಮ್ ಭಾವಿ ಬ್ರಹ್ಮ ಪದವಿ ಹೋಗತಕ್ಕಂತಹ ಈ ವಾಯುದೇವರು ಅಲ್ಲಿ ಬಂದು ಅಲ್ಲಿ ಕುಳಿತಿದ್ರು. ಅವರನ್ನೆಲ್ಲ ಯಾರು ಸೇವೆ ಮಾಡ್ತಾ ಇದ್ರು ಅಂದ್ರೆ ಈ ವೇದ ವೈದಿಕಾದ್ಯಾಗಿ ವಿದ್ಯಾ ಈ ವೈದ ಈ ವೈದಿಕ ಅಂದ್ರೆ ವೇದ, ವೇದಕ್ಕೆ ಸಂಬಂಧಪಟ್ಟ ಎಲ್ಲ ವಿದ್ಯೆಗಳು ಏನಂತಂದ್ರೆ ಈ 18 ವೇದಗಳು, ಮಹಾಭಾರತ, ರಾಮಾಯಣ, ಪಂಚರಾತ್ರಾಗಮ, ಪುರಾಣ, 18 ಪುರಾಣಗಳು, ವೇದಾಂಗದಲ್ಲಿ ಬಂದು ಶಿಕ್ಷಾ, ಛಂದಸ್ಸು, ಕಲ್ಪ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಧರ್ಮಶಾಸ್ತ್ರ, ಕರ್ಮಮೀಮಾಂಸ, ಕರ್ಮಮೀಮಾಂಸ, ದೇವಮೀಮಾಂಸ, ಈ ವಿದ್ಯೆಗಳಿಂದ ಇರುವಂತ ಈ ಅಭಿಮಾನಿ ದೇವತೆಗಳು ಬಂದು ದೇಹಧಾರಣ ಮಾಡಿಕೊಂಡು ಅವರ ಆಚಾರ ಸೇವೆಯನ್ನು ಮಾಡ್ತಾ ಇದ್ರು. ಹಾಗಂತಂದು ಈ ಮುಂದಿನ ಪದದಲ್ಲಿ ಹೇಳ್ತಾರೆ. ಏನಂದ್ರು ಪದ ಅಂದ್ರೆ ಪೀಠೇ ಪ್ರಶ್ನೋಪಕೃತ್ಯೇ ರುಚಿರ ರುಚಿಮನಿ ಜ್ಯೋತಿಷ ಸನ್ನಿಷನ್ನಂ ಬ್ರಹ್ಮಾನಂ ಭಾವಿನಂ ಸ್ವಾಂ ಜ್ವಲತಿ ನಿಜಪದೆ. ಆ ನಿಜಪದೆಯಲ್ಲಿ ಕೂತಿರುವಂತ ಆ ವಾಯುದೇವರ ಸೇವೆಯನ್ನ ಈ ವೈದಿಕಾದ್ಯಾಗಿ ವಿದ್ಯಾ ಈ ವೈದಿಕ ಮೊದಲಾದ 18 ವೇದಾಂಗ ವೇದಕ್ಕೆ ಸಂಬಂಧಪಟ್ಟವಾದಂತ ಈ ಗ್ರಂಥಗಳ ಈ ಗ್ರಂಥಗಳಲ್ಲಿಂದ ಅಭಿಮಾನಿ ದೇವತೆಗಳೇ ದೇವತೆಗಳು ತನ್ನ ದೇಹಧಾರಣ ಮಾಡಿಕೊಂಡು ಆಚಾರ್ಯರ ಸೇವೆಯನ್ನ ವಾಯುದೇವರ ಸೇವೆಯನ್ನ ಮಾಡ್ತಾ ಇದ್ರು. ಹಂಗಂತಂದ್ರೆ ವೈದಿಕಾದ್ಯಾಗಿ ವಿದ್ಯಾ ವೇದ ಮಾಡ್ತಾ ಇದ್ರು. ಯಾಕಂದ್ರೆ ಇದು ವೈದಿಕಾದ್ಯಾಗಿ ವಿದ್ಯಾ ಅಂದ್ರೆ ಆದಿ ವಿದ್ಯಾ ಅಂತಂದ್ರೆ ಇನ್ನು ಏನಂತಂದ್ರೆ ಈ ಕಾವ್ಯಾಲಂಕೃತಿ ನಾಟಕ ನಾಟಕೀವಿತ ಶಬ್ದಸ್ನಾನ ವಿಚಾರ ಹೇಳ್ತೀವಿಲ್ಲ ಆಚಾರ್ಯ ಬಂದು ಈ ವಿದ್ಯೆಗಳು ಮಾತ್ರ ಇಲ್ಲ ಇತರ ವಿದ್ಯೆಗಳನ್ನು ಆಚಾರ್ಯರು ಬಂದು ಆಚಾರ್ಯ ಪುರುಷರಾಗಿದ್ರು ಹಂಗಂತಾರೆ. ಯಾಕಂದ್ರೆ ಅವರು ನಮ್ಮ ತತ್ವ ಪ್ರದೀಪದಲ್ಲಿ ನಮ್ಮ ತಿರುತಮಂಡಿತಾಚಾರ್ಯರು ಮಂಗಳಾಚರಣೆ ಹೇಳಾವಳೆ ಅವ್ರು ಅಂತಾರೆ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯೇ ಗಂಧರ್ವ ವಿದ್ಯೈ ಅನುಗೀತ ಕೀರ್ತೇ. ಆಚಾರ್ಯ ಬಂದು ಈ ವಿದ್ಯೆಗಳು ಮಾತ್ರ ಅಲ್ಲ ಇತರ ವಿದ್ಯೆಗಳು ಆದ್ರೆ ಎಲ್ಲಾ ವಿದ್ಯೆಗಳು ಸಂಗೀತ ಆಮೇಲೆ ನಾಟ್ಯ ಆಮೇಲೆ ನೃತ್ಯ ಆಮೇಲೆ ಬಂದು ತರ್ಕಶಾಸ್ತ್ರ ನೀತಿಶಾಸ್ತ್ರ ಎಲ್ಲಾ ಶಾಸ್ತ್ರಗಳು ಆಚಾರ್ಯರು ಬಂದು ಮಲ್ಲಯುದ್ಧ ಯಾವ ಒಂದು ಹೆಸರು ಹೇಳ್ರಿ ಅದನಲ್ಲಿ ಬಂದು ಆಚಾರ್ಯರು ಬಂದು ನಿಪುಣರಾಗಿದ್ರು. ಹಂಗಂದ್ಬಿಟ್ಟು ತತ್ವ ಪ್ರದೀಪನಲ್ಲಿ ಬಂದು ತಮ್ಮ ತಿಳ್ಕೊಂಡಿದ್ದಾರೆ ಹೇಳಿಕೊಂಡಿದ್ದಾರೆ ಗಂಧರ್ವ ವಿದ್ಯಾ ನಿಪುಣಸ್ಯ ತಸ್ಯ ಗಂಧರ್ವ ವಿದ್ಯೈ ಅನುಗೀತ ಕೀರ್ತೇ. ಗಂಧರ್ವ ವಿದ್ಯಾ ಅಂದ್ರೆ ಸಂಗೀತ, ಆ ವಿದ್ಯೆಯೇ ಅವರಿಗೆ ಬಂದ ಮೇಲೆ ಕರಗತ ಆದ ಮೇಲೆ ಇತರ ವಿದ್ಯೆಗಳೆಲ್ಲ ಏನದು ಒಂದೂ ಇಲ್ಲ. ಯಾಕಂದ್ರೆ ಗಂಧರ್ವ ವಿದ್ಯೆ ಗಂಧರ್ವರು ಬಂದು ಆಚಾರ್ಯರ ಬಂದು ಪಾಠ ಕೇಳಬೇಕಿದೆ ಆಚಾರ್ಯ ಹೇಳುವಂತ ಆ ಗಾನ ಆ ಸಂಗೀತದಲ್ಲಿ ಎಲ್ಲರೂ ಮುಳುಗಿದ್ರು. ಆಚಾರ್ಯ ಹೇಳುವಂತ ಸಂಗೀತ ಬಂದು ಎಷ್ಟು ಮೈಮರತ್ತು ಹೋಯ್ತು ಅಂದ್ರೆ ಆ ಗಂಧರ್ವರು ಬಂದು ಪಾಠ ಕೇಳಬೇಕು ಆಚಾರ್ಯ ಹಂಗಂತಾರೆ. ಅದೇ ಅದಕ್ಕೆ ಅಂತಾರೆ ಗಂಧರ್ವ ವಿದ್ಯಾ ನಿಪುಣಸ್ಥ ಗಂಧರ್ವ ವಿದ್ಯೈ ಅನುಗೀತ ಕೀರ್ತೆ. ಅವ್ರು ಬಂದು ಇವರ ಹತ್ರ ಪಾಠ ಕೇಳಬೇಕು ಅಂತ ಆ ಗಂಧರ್ವ ವಿದ್ಯೆಯಲ್ಲಿ ಬಂದು ಗಂಧರ್ವ ವಿದ್ಯೆ ಅಂದ್ರೆ ಸಂಗೀತ ಆ ಸಂಗೀತದಲ್ಲಿ ಬಂದು ಆಚಾರ್ಯ ನಿಪುಣ ಇದ್ರು. ಸೊ ಆ ಗಂಧರ್ವ ವಿದ್ಯಾ ಸಂಗೀತವೇ ಅವರು ಆಚಾರ್ಯ ಕರಗತ ಆದ ಮೇಲೆ ಇತರ ಶಾಸ್ತ್ರ ಇತರ ಗ್ರಂಥಗಳಲ್ಲಿ ಏನಿದೆ ಆಚಾರ್ಯ ಎಲ್ಲ ಮಾಡಿ ಬಿಡ್ತಾರೆ. ಎಲ್ಲದರಲ್ಲೇ ಆಚಾರ್ಯ ಪುರುಷರಾಗಿದ್ರು. ಯಾಕೆಂತಾರೆ ವೈದಿಕಾದ್ಯಾಗಿ ವಿದ್ಯಾ ವೈದಿಕ ವಿದ್ಯೆ ಮಾತ್ರ ಇಲ್ಲ ಆದಿ ಹೇಳೋವೆಲ್ಲ ಇದನ್ನು ತಗೋಬೇಕು ನಾವು ಯಾವ ಒಂದು ಹೇಳ್ರಿ ಅವರು ಶಿಲ್ಪ ಪ್ರತಿಮಾ ಶಿಲ್ಪ ತತ್ವ ತಂತ್ರಸಾರದಲ್ಲಿ ಎಲ್ಲದಕ್ಕೂ ಒಂದು ಆಚಾರ್ಯರು ಬಂದು ತನ್ನ ಇದನ್ನ ಬರೆದಿದ್ದಾರೆ ಗ್ರಂಥವನ್ನು ಮಾಡಿದ್ದಾರೆ. ಆ ಪ್ರತಿಮಾ ಶಿಲ್ಪ ಶಿಲ್ಪ ಹೇಗಿರಬೇಕು ವಾಸ್ತು ಶಿಲ್ಪ ವಾಸ್ತು ಆಮೇಲೆ ಏನು ಎಲ್ಲ ಮಲ್ಲಯುದ್ಧ ಇದು ಮಲ್ಲಯುದ್ಧದಲ್ಲಿ ಬಂದು ಮಲ್ಲಯುದ್ಧ ಪ್ರವೀಣರಲ್ಲಿ ಬಂದು ಅವರು ಆಚಾರ್ಯರು ಬಂದು ಇದು ಕೊಟ್ಟಿದ್ದಾರೆ. ಸೊ ಆಚಾರ್ಯರು ಯಾವ ಒಂದು ಒಂದು ಇದು ಹೇಳ್ರಿ, ಆ ಆಚಾರ ಬಂದು ಅದನ್ನಲ್ಲಿ ಬಂದು ನಿಪುಣರಾಗಿದ್ರು ಹಾಗೆ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಅಂತ ಒಂದು ದೇವತೆಗಳು, ಅಂತ ಅಭಿಮಾನ ದೇವತೆಗಳು ಮೂರ್ತಿ ಮಧ್ಯ ಸೇವಂತೆ, ಅವ್ರು ಒಂದು ಮೂರ್ತಿ ತನ್ನ ದೇಹಧಾರಣ ಮಾಡಿಕೊಂಡು ಆಚಾರ್ಯರ ಸೇವೆಯನ್ನ ಮಾಡಿದರು ಅಂತ ಹೇಳಿ ಅದನ್ನಲ್ಲಿ ಹೇಳ್ತಾರೆ. ಬ್ರಹ್ಮಾನಂ ಭಾವಿನಂ ತ್ವಾಂ ಜ್ವಲತಿ ನಿಜಪದೇ ವೈದಿಕಾದ್ಯಾಗಿ ವಿದ್ಯಾ ಸೇವಂತೆ ಮೂರ್ತಿ ಮಧ್ಯ. ಅವರನ್ನ ವೈದಿಕಾದ್ಯಾಗಿ ವಿದ್ಯಾ ಸೇವಂತೆ ಮೂರ್ತಿ ಮಧ್ಯ, ಅವರೆಲ್ಲ ಬಂದು ಸೇವೆ ಮಾಡಲಿಕ್ಕೋದ್ರೆ ತನ್ನ ಮೂರ್ತಿ ಧಾರಣ ತನ್ನ ದೇಹಧಾರಣ ಮಾಡಿಕೊಂಡು ಆಚಾರ್ಯ ಮಾಡಿದ್ರು ಹಂಗದಂದ್ರು ಹೇಳ್ತಾರೆ. ಸುಚರಿತ ಚರಿತಂ ಆಚಾರ್ಯ ಏನ್ ಹೇಳ್ತಾ ಅಂದ್ರೆ, ಸುಚರಿತ ಚರಿತಂ ಭಾಷ್ಯ ಗೀತಂ ಚಂದ್ರವ ಗೀತ ಅಂದ್ರ ಆ ಸುಚರಿತ, ನೀನು ಒಂದು ಸುಚರಿತ, ನಿನ್ನ ಚರಿತನೆಯ ಚರಿತೆಯನ್ನ ಬಂದು ನಿನ್ನ ಚರಿತೆ ನೀ ಸುಚರಿತ, ನಿಂಗ ಬಂದು ನೀ ಚರಿತ್ರ ಉಳ್ಳವ, ನಿನ್ನ ಚರಿತ್ರೆಯನ್ನ ಬಂದು ಆ ಗಂಧರ್ವರು ಬಂದು ಆ ಹಾಡು ಕಟ್ಟಿ ಹಾಡು ಗುಂಪುಗಳಿಂದ ಅವರು ಹಾಡ್ತಾ ಇದ್ರು. ವಾಯುದೇವ ಅವರ ಹಾಡುವಂತ ಹಾಡಿಯ ಒಂದು ಸಬ್ಜೆಕ್ಟ್ ಯಾವುದು ಅಂದ್ರೆ ವಾಯುದೇವರ ಸಬ್ಜೆಕ್ಟ್, ವಾಯುದೇವರೇ ಸಬ್ಜೆಕ್ಟ್. ಅದೇಂತಲ್ಲ ಸುಚರಿತ ಚರಿತಂ ಬಹಾದಿ ಗಂಧರ್ವ ಗೀತ, ನೀನೇ ಚರಿತ್ರ ಉಳ್ಳವ, ನಿನ್ನ ಚರಿತ್ರೆಯನ್ನ ಬಂದು ಆ ಗಂಧರ್ವರು ಬಂದು ಹಾಡು ಕಟ್ಟಿ ಹೇಳಿದರು. ಅದು ಮಾತ್ರ ಅಲ್ಲ ಪ್ರತ್ಯೇಕಂ, ಅದು ಮಾತ್ರ ಇಲ್ಲ ಪ್ರತ್ಯೇಕಂ ದೇವ ಸಂಸತ್, ಒಂದು ಒಂದು ದೇವ ಸಭೆಯಲ್ಲಿ ಬಂದು ನಿನ್ನ ಹಾಡೇ ಸಬ್ಜೆಕ್ಟ್, ನಿನ್ನ ವಾಯುದೇವರೇ ಅವರಿಗೆ ಸಬ್ಜೆಕ್ಟ್. ಅವ್ರೇನ್ ಮಾಡಿದ್ರು ಅಂದ್ರೆ ದೇವ ಸಂಸತ್ ಕವಿ ಭಗವನ್ ನದ್ದಿದದ್ದೋಗದೀಶು, ಅವರು ನರ್ತನ ಮಾಡಿದಿರುತ್ತೆ. ಅಲ್ಲಿ ಇರುವಂತ ದೇವತೆ ಇಬ್ಬರು ಅಪ್ಸರಸ್ತ್ರೀಯರು ಬಂದು ನಿನ್ನ ಹಾಡುಗಳನ್ನ ಬಂದು ನಿನ್ನೆಯೇ ಬಂದು ಸಬ್ಜೆಕ್ಟ್ ಆಗಿರುವಂತ ಹಾಡುಗಳನ್ನ ಕೇಳಿ ನರ್ತನ ಮಾಡ್ತಾ ಇದ್ದಿರುತ್ತೆ. ನರ್ದಿ ದದ್ದೋಗದೂಷು, ಒಂದು ಒಂದು ಸಭೆಯಲ್ಲೂ ಪ್ರತ್ಯೇಕ ಒಂದೊಂದು ಸಭೆಯಲ್ಲಿ ಬಂದು ನಿನ್ನ ಹಾಡುಗಳನ್ನ ಹೇಳಿ ನರ್ತನ ಮಾಡಿ ಅವ್ರು ಬಂದು ನಿನ್ನ ಸೇವೆಯನ್ನ ಮಾಡ್ತಾ ಇದ್ರು, ಸಂತೋಷ ಪಡ್ತಾ ಇದ್ರು ಹಂಗತಂಬದಾಗಿ ಈ ಶ್ಲೋಕದಲ್ಲಿ ಹೇಳ್ತಾರೆ. ಏನಂದ್ರೆ ಸೀತೆ ರತ್ನೋಪಕೃತ್ಯೆ ರುಚಿರ ರುಚಿಮಣಿ ಜ್ಯೋತಿಷ ಸನ್ನಿಷನ್ನಂ ಬ್ರಹ್ಮಾನಂ ಭಾವಿನಂ ತ್ವಾಂ ಜ್ವಲತಿ ನಿಜಪತೆ ವೈದಿಕಾದ್ಯಾಧಿ ವಿದ್ಯಾ ಸೇವಂತೆ ಮೂರ್ತಿ ಮಧ್ಯ ಸುಚರಿತ ಚರಿತಂ ಬಾದಿ ಗಂಧರ್ವ ಗೀತಂ ಪ್ರತ್ಯೇಕಂ. ಒಂದೊಂದು ಸಭೆಯಲ್ಲಿಯೇ ಸರಿ ಆ ದೇವತಾ ಸಭೆಯಲ್ಲಿ ನಿನ್ನ ಹಾಡುಗಳನ್ನ ಹೇಳೋದು ಮತ್ತು ಆ ನಾಟ್ಯವನ್ನ ಹಾಡೋದು, ಅದಕ್ಕೆ ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ವಾಯುದೇವರೇ ಸಬ್ಜೆಕ್ಟ್. ಸೊ ಪ್ರತ್ಯೇಕಂ ದೇವ ಸಂಸತ್ ಕವಿ ಭಗವನ್ ನರ್ದಿದದ್ದೋಗದೂಷು, ಅವರು ನಟನ ಆಡಿದರು. ಅಲ್ಲಿರುವಂತ ಸ್ತ್ರೀಯರು ಬಂದು ದೇವಸ್ತ್ರೀಯರು ಬಂದು ಆ ನಟನ ಆಡಿ ನಿನ್ನ ಸಂತೋಷ ಪಡಿಸಿದ್ರು ಮತ್ತು ನಿನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಒಂದು ವಾಯುದೇವರೇ ಹಂಗ ತಂದಿಟ್ಟು ಈ ಮೂಲ ರೂಪವನ್ನು ಹೇಳ್ತಾರೆ ಈ ಶ್ಲೋಕದಲ್ಲಿ. ಮತ್ತು ಅದಕ್ಕೆ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸಾನುಗ್ರೋಷೇ ರಜಸ್ರಂ, ಅಂತ ವಾಯುದೇವರಾದ ಅಂತ ಆಚಾರ್ಯ ನೀವೇನ್ ಮಾಡಬೇಕು, ಸಾನುಗ್ರೋಷೇ ರಜಸ್ರಂ ಜನಮೃತಿ ನಿರಯ ಧ್ಯುರ್ಮಿಮಾಲಾ ವಿನೇಸ್ತಿನ್ ಸಂಸಾರಾಬ್ಧೌ ನಿಮಗ್ನಾಂ ಶರಣಮ ಶರಣಾನ್ ವಿಶ್ವತೋ ವಿಶ್ವ ಜಂತೂನ್ ಯುಷ್ಮಾಭಿಪ್ರಾಪ್ತಿಯಸ್ಸನ್ ಜಲನಿಧಿ ಶಯನ ಸತ್ಯವತ್ಯಾ ಮಹರ್ಷೆ ವ್ಯಕ್ತಚ್ಛಿನ್ ಮಾತ್ರ ಮೂರ್ತಿ ನ ಖಲು ಭಗವತಃ ಪ್ರಾಕೃತೋ ಜಾತು ದೇಹ ಅನ್ನೋದಂದ್ರು ಈ ಶ್ಲೋಕದಲ್ಲಿ ಅಂತಾರೆ. ಇದನ್ನ ಪದಚ್ಛೇದವನ್ನ ಮಾಡಿದರೆ ಸಾನುಕ್ರೋಶೈ ಅಜಸ್ರಂ ಜನಮೃತಿ ನಿರಯ ಆದಿ ಊರ್ಮಿ ಬಾಲಾ ಅವಿಲೇ ಅವಿಲೇಸ್ತಿನ್ ಅವಿಲ ಅಸ್ತಿನ್ ಸಂಸಾರಾಬ್ಧೌ ನಿಮಗ್ನಾಂ ಅಶರಣ ಅಶರಣಂ ಶರಣಂ ಈಚ್ಛತೆ ಈಶ್ಯ ಜಂತೂನ್ ಯುಷ್ಮಾಭಿ ಪ್ರಾಪ್ತಿದತ್ತನ್ ಜಲನಿಧಿ ಶಯನ ಸತ್ಯವತ್ಯಾ ಮಹರ್ಷೆ ವ್ಯಕ್ತಚ್ಛಿನ್ ಮಾತ್ರಮೂರ್ತಿ ನ ಖಲು ಭಗವತಃ ಪ್ರಾಕೃತ ಜಾತು ದೇಹ ಅಂತಾರೆ. ಇದರ ಏನ್ ಮಾಡಿದ್ರು ವಾಯುದೇವ, ನೀವೇನ್ ಮಾಡಿದಿರಿ, ಆ ಒಂದು ಅನುಕ್ರೋಶ ಅದಂದ್ರೆ ಈ ಒಂದು ಸಾನುಕ್ರೋಶ ಅಂತಂದ್ರೆ ಏನು ತರ್ತದಂದ್ರೆ ಒಂದು ದಯದಿಂದ ಕೂಡಿದೆ ಒಂದು ಅನುಕಂಪೆ, ದಯದಿಂದ ಕೂಡಿದ ಅನುಕಂಪೆಯಿಂದ ನೀವೇನ್ ಮಾಡಿದಿರಿ, ಏನ್ ಮಾಡಬೇಕು ಅಂದ್ರೆ ಯಾಕಂದ್ರೆ ಆ ದಯದಿಂದ ನೀವು ವಾಯು ವೇದವ್ಯಾಸರನ್ನ ಪ್ರಾರ್ಥನೆ ಮಾಡಿದಿರಿ. ಯಾಕಂತಂದ್ರೆ ಜನಮೃತಿ ನಿರಯ ಜ್ಯೋರ್ಮಿ ಮಾಲಾ ವಿಲೇಸ್ತಿನ್, ಜನಮೃತಿ ನಿರಯ ಊರ್ಮಿ ಮಾಲಾ ಅವಿಲೇಸ್ತಿನ್. ಹಂಗತಂದ್ರೆ ಏನಾಗತ್ತೆ ಅಂದ್ರೆ ಇವರು ಇಲ್ಲಿರುವಂತ ಈ ಜನಗಳು ಬಂದು ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಏನು ತಂದ್ರೆ ಯಾವ ಕಷ್ಟ ಪಡ್ತಾ ಇರತ್ತಂದ್ರೆ ಅಜ್ಞಾನಕ್ಕೆ ಬಂದು ಅಜ್ಞಾನದಲ್ಲಿ ಮುಳುಗಿಬಿಟ್ಟಿದ್ದಾರೆ. ಜ್ಞಾನ ಅಂಬಾದು ಇಲ್ಲಾಂಗ ಹೋಯ್ತು, ಅಜ್ಞಾನ ಅಂಬಾದೇ ವೇದಗಳು ಇತ್ತು, ಆ ವೇದಗಳು ಹೇಗೆ ಇತ್ತು ಅಂದ್ರೆ ಯದ್ವಾದದ್ವಾ ಇತ್ತು. ಅದೆಲ್ಲ ಅಂತಾರಾಧನೆಗೆ ವಿಷ್ಣಾದಿ ಪ್ರಾರ್ಥಿಸ ಸಂಜನಾಗುತ್ತೆ. ಏನಾಯ್ತು, ವೇದಗಳು ಇತ್ತು, ವೇದದ ಅರ್ಥ ಬಂದು ಯದ್ವಾದದ್ವಾ ಇತ್ತು. ಆಗೇನಾಗಿತ್ತು, ಇವರು ಈ ಜನಗಳು ಬಂದು ತುಂಬಾ ಈ ಏನು ಕಷ್ಟಪಟ್ರು, ಎಂತ ಕಷ್ಟಪಟ್ರು ಅಂತಂದ್ರೆ ಜನ ಮೃತಿ ನಿರಯ ಊರ್ಮಿಮಾಲಾ, ಜನನ ಅಂದ್ರೆ ಹುಟ್ಟೋದು ಸಾಯೋದು, ಮತ್ತು ನಿರಯ ಅಂದ್ರೆ ಈ ಇದಕ್ಕೆ ಹೋಗೋದು, ಈ ಅಂತಂತ ಮತಿ ಹೋಗೋದು, ಅದೇ ಅದರ ಊರ್ಮಿ ಅಂದ್ರೆ ಅದೇ ಅಲೆಗಳು ಸಯಾದು ಹುಟ್ಟಾದಂಬಾದಲ್ಲೇ ಇವರು ಕಷ್ಟಪಡ್ತಾ ಇದ್ರು. ಅದೊಂದು ಮಾಲ, ಅದೊಂದು ಸೈಕಲ್, ಆ ಸೈಕಲ್ ನಲ್ಲಿ ಇವರು ಕಷ್ಟಪಡ್ತಾ ಇದ್ರು. ಜಂತ ಹುಟ್ಟೋದು ಸಾಯೋದು ಮತ್ತು ಆ ಅಂತಂತ ಮಸಿ ಹೋಗೋದು, ಇಂತ ಒಂದು ಲೋಕದಲ್ಲೇ ಇವರು ಇದ್ದು ಕಷ್ಟಪಡ್ತಾ ಇದ್ರು. ಅದೇ ಅಯಸ್ರಂ, ಇದು ಬಂದು ಈ ನಿಮಗ್ನ ಅಂದ್ರೆ ಅದರಲ್ಲಿ ಮುಳುಗಿ ಅದನ್ನಲ್ಲೇ ಕಷ್ಟಪಡ್ತಾ ಇದ್ರು. ಅಜಸ್ರಂ ಸದಾ ಸರ್ವಕಾಲ ಇದನ್ನಲ್ಲಿ ಮುಳುಗಿ, ಈ ಸಂಸಾರ ಎಂಬ ಒಂದು ಸಾರದಲ್ಲಿ ಸಾಗರದಲ್ಲಿ ಮುಳುಗಿ ಕಷ್ಟಪಡ್ತಾ ಇದ್ರು. ಅವ್ರನ್ನ ಬಂದು ಕಾಪಾಡಿಸಲಿಕ್ಕೆ ಯಾರು ಇಲ್ಲ. ಜನಮೃತಿ ನಿರಯ ದೂರ್ಮಿಮಾಲ ಸಂಸಾರ ಅಬ್ದು, ಈ ಸಂಸಾರ ಎಂಬ ಸಾಗರದಲ್ಲಿ ಮುಳುಗಿ ಕಷ್ಟಪಡ್ತಾ ಇದ್ರು. ಅದೆಂತಹ ಸಂಸಾರ ಅಂದ್ರೆ ಹುಟ್ಟು ಸಾವು ಮತ್ತು ಸ್ವರ್ಗ ಇದಕ್ಕೆ ಹೋಗೋದು ನರಕಕ್ಕೆ ಹೋಗೋದು, ಈ ಒಂದು ಸೈಕಲ್ ನಲ್ಲೇ ಇದ್ರು. ಎಂತಹ ಸಂಸಾರ ಅಂತ ಹೇಳಿದ್ರೆ ತುಂಬಾ ಸಂಸಾರ ಎಂಬ ಒಂದು ಸಾಗರ, ಈ ಸಾಗರದಲ್ಲಿ ಅವರು ಮುಳುಗಿ ಇದ್ರು. ಎಂತ ಮಾರಿ ಸಂಸಾರ ಅಂದ್ರೆ ಹುಟ್ಟೋದು ಮತ್ತು ಸಾಯೋದು ಮತ್ತು ನರಕಕ್ಕೆ ಹೋಗೋದು, ಇದೇ ಮಾಲ, ಇದೇ ಒಂದು ಲೂಪ್. ಈ ಲೂಪ್ ನಲ್ಲೇ ಇದ್ರು, ಕಷ್ಟಪಡ್ತಾ ಇದ್ರು. ಆಗ ನೀನೇನ್ ಮಾಡಿದಿ, ಸಾಹಸ್ಗುಣೋಷ, ನಿನ್ನ ಒಂದು ದಯದಿಂದ ಏನ್ ಮಾಡಿದಿ ನೀನು, ಪ್ರಾರ್ಥನೆ ಮಾಡಿದಿ, ಭಗವಂತನ ಪ್ರಾರ್ಥನೆ ಮಾಡಿದಿ, ವಾಯುದೇವರ ಭಗವಂತನ ಪ್ರಾರ್ಥನೆ ಮಾಡಿ ವಿಷ್ಣಾವಿ ಪ್ರಾರ್ಥಿತ ಸನ್ ಜಲನಿಧಿ ಶಯನಃ, ಆ ಭಗವಂತನಲ್ಲೇ ಪ್ರಾರ್ಥನೆ ಮಾಡಿದಿ. ನೀನು ಮುಟ್ಟುಬಿಡ್ತೀನಿ, ಸಾನುಗ್ರೋಹೆ ರಜಸ್ರಂ ಜನಮೃತಿ ಊರ್ಮಿಮಾಲಾ ವಿಲೇಸ್ಮಿನ್ ಸಂಸಾರಾಬ್ದು ನಿಮಗ್ನಾಂ ಅಶರಣಂ ಅಶರಣ ಅಶರಣಂ ಶರಣ. ಇದೇನಾಯ್ತು, ಸಂಸಾರದಲ್ಲಿ ಮುಳುಗಿ ಕಷ್ಟಪಡುವಂತ ಇವರಿಗೆ ಅಶರಣಂ, ಅವ್ರಲ್ಲಿ ಬಂದು ಕಾಪಾಡಲು ಯಾರಲ್ಲ, ಶರಣ ಹೋಗ್ತಾರೆ. ಅಯ್ಯೋ ನನ್ನ ಬಂದು ಎತ್ತಿ ಆಚೆ ಆಗಿಬಿಡ್ರಿ, ನಾನು ಮತ್ತೆ ಬರೋದಿಲ್ಲ, ಈ ಸಂಸಾರಕ್ಕೆ ಬರೋದಿಲ್ಲ ಎಂಬ ಒಂದು ಆಕಾಂಕ್ಷೆಯಿಂದ, ಆ ಒಂದು ಕಷ್ಟದಿಂದ ಅವರು ಶರಣಕ್ಕೆ ಹೋಗ್ತಾರೆ ಅಂದ್ರೆ ಅಶರಣ. ಅವನು ಯಾರಿಲ್ಲ, ಅವ್ರ ಇಚ್ಛೆತ, ಅವ್ರ ಇಚ್ಛೆ ಏನು, ಅವ್ರ ಏನ್ ಇಚ್ಛೆ ಅಂದ್ರೆ ಅವ್ರಿಗೊಂದು ಈ ಸಂಸಾರದ ಬಿಟ್ಟು ಹೊರಗೋಗಬೇಕು ಎಂಬ ಒಂದು ಇಚ್ಛೆಯಲ್ಲಿ ಅವ್ರಿಗೆ ಹೋಗ್ತಾರೆ ಶರಣಕ್ಕೆ. ಶರಣಂ ಇಚ್ಛತಃ, ಶರಣಕ್ಕೆ ಹೋಗ್ತಾರೆ ಅಂದ್ರೆ ಅಶರಣಾನೆ, ಅವ್ರನ್ನ ಕಾಪಾಡಿಸಲಿಕ್ಕೆ ಯಾರು ಇಲ್ಲ. ಎಂತ ಒಂದು ಇದನ್ನ ಒಂದು ವರ್ಣನೆ ಕೊಡ್ತಾರೆ ನೋಡಿ, ನಾವು ಎಂತ ಸಮುದ್ರ ಸಂಸಾರ ಸಮುದ್ರದಲ್ಲಿ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ, ಹುಟ್ಟು ಮತ್ತು ಸಾವು ಮತ್ತು ನರಕಕ್ಕೆ ಹೋಗೋದು, ಈ ರೂಪನಲ್ಲೇ ಇದ್ದೀವಿ. ಇಂತ ಒಂದು ಕಷ್ಟಪಟ್ಟು ಇಂತ ಒಂದು ಸಾಗರದಲ್ಲಿ ಇರುವಂತಹ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಏನ್ ಬಯಸ್ತಾ ಇದ್ದೀವಿ ಅಪ್ಪ, ನಂಗೆ ಬಂದು ಶರಣಕ್ಕೆ ಯಾರು ಬಂದ್ರಿ ಅಪ್ಪ, ನನ್ನ ಕಷ್ಟಪಡ್ತಾ ಇದ್ದೀನಿ, ನನ್ನ ಎತ್ತಿ ಸಮುದ್ರದಿಂದ ಎತ್ತಿ ಆಚೆ ಆಗಿಬಿಟ್ಟೆ, ಮತ್ತೆ ನಾನು ಸಮುದ್ರಕ್ಕೆ ಬರೋದಿಲ್ಲ, ಸಂಸಾರ ಸಮುದ್ರಕ್ಕೆ ಬರೋದಿಲ್ಲ, ಹಂಗಂಬ ಒಂದು ಬಯಕೆ ನಮಗೆ. ಅಂದ್ರೆ ಅಶರಣಾನೆ, ನಮ್ಮನ್ನ ಕಾಪಾಡಿದ್ರೆ ಯಾರಿಲ್ಲ, ಯಾಕಂದ್ರೆ ನಮ್ಮ ಜೊತೆಲಿ ಎಲ್ಲಾರೇ ಇದ್ದಾರೆ, ನಮ್ಮನ್ನ ಕಾಪಾಡ್ದಲ್ಲಿ ಇನ್ನೊಂದು ವ್ಯಕ್ತಿ ಇಲ್ಲ, ನಮ್ಮ ಜೊತೆಲಿ ಎಲ್ಲಾರನೇ ಸಂಸಾರ ಸಮುದ್ರದಲ್ಲಿ ಬಂದು ಸಾಗರದಲ್ಲಿ ಬಂದು ಇದ್ದು ಅವರು ಮುಳುಗಿದ್ದಾರೆ, ನಮ್ಮನ್ನ ಯಾರು ಬಂದು ಕಾಪಾಡ್ದಿಲ್ಲ. ಆ ಸಮಯದಲ್ಲಿ ವಿಶ್ವಾಭಿ ಪ್ರಾರ್ಥಿಸಿದ ಸನ್, ನೀನೇನ್ ಮಾಡಿದಿ, ನೀ ಪ್ರಾರ್ಥನೆ ಮಾಡಿದಿ, ಭಗವಂತನ ಪ್ರಾರ್ಥನೆ ಮಾಡಿದಿ, ಪ್ರಾರ್ಥನೆ ಮಾಡಿ ಇವರು ಬಂದು ಈ ಸಜ್ಜನರು ಬಂದು ಕಷ್ಟಪಡ್ತಾ ಇದ್ದಾರೆ, ಸಜ್ಜನ ಜನಗಳು ಕಷ್ಟಪಡ್ತಾ ಇದ್ದಾರೆ, ಇವನ ರಕ್ಷಣೆ ಮಾಡಬೇಕು ಅಂದ್ಬಿಟ್ಟು ವಿಶ್ವಾಪಿ ಪ್ರಾರ್ಥಿದತ್ತನ್ ಜಲನಿಧಿ ಶಯನ, ಆ ಒಂದು ಶೇಷಸಾಯಿಯಾಗಿರುವಂತ ಭಗವಂತನ ಪ್ರಾರ್ಥನೆ ಮಾಡಿದಿರಿ. ವಿಶ್ವಾಭಿ ಪ್ರಾರ್ಥಿದತ್ತನ್ ಜಲನಿಧಿ ಶಯನ, ಆ ಜಲನಿಧಿ ಶಯನ ಅಂದ್ರೆ ಶೇಷಸಾಯಿಯಾಗಿರುವಂತ ನಾರಾಯಣನ ಪ್ರಾರ್ಥನೆ ಮಾಡಿದಿರಿ. ಅವರೇನ್ ಮಾಡಿದ್ರು, ನಿಮ್ಮ ಪ್ರಾರ್ಥನೆಯನ್ನು ಕೇಳಿ, ಯಾಕಂದ್ರೆ ಬೇರೆ ಯಾರು ಪ್ರಾರ್ಥನೆ ಮಾಡಿದ್ರೆ ಅವ್ರು ಬರೋದಿಲ್ಲ, ಅದಕ್ಕೆ ಅಂತಾರೆ ನೀವು ನಿಮ್ಮನ್ನ ಪ್ರಾರ್ಥನೆ ಮಾಡಬೇಕು, ನೀವು ಹೋಗಿ ಪ್ರಾರ್ಥನೆ ಮಾಡಿದ್ರೆ ಅವರು ಬಂದು ಅವತಾರ ಮಾಡಿಕೊಂಡು ಬರ್ತಾರೆ, ನೀವು ನಾವೆಲ್ಲ ಪ್ರಾರ್ಥನೆ ಮಾಡಿದ್ರೆ ಬರ್ತಾರ್ಯಾ, ಬರೋದಿಲ್ಲ. ಅದಕ್ಕೆ ಅಂತಾರೆ ಯುಷ್ಮಾರಿ ಪ್ರಾರ್ಥಿತಸ್ಥನ್, ನಿಮ್ಮ ಪ್ರಾರ್ಥನೆಯಿಂದ ಆ ಜಲನಿಧಿ ಶಯನ ಆ ನಾರಾಯಣ ಅವತಾರ ಮಾಡಿಕೊಂಡು ಬಂದ. ಯಾನ ಅವತಾರ, ಸತ್ಯವತ್ಯಾ ಮಾರಿಗೆ ವ್ಯಕ್ತಶ್ಚಿನ್ ಮಾತ್ರ ಮೂರ್ತಿ, ಸತ್ಯವತಿ ಮತ್ತು ಪರಾಶರ ಮಹರ್ಷಿಯಲ್ಲಿ ಬಂದು ಅವರು ಅವತಾರ ಮಾಡಿಕೊಂಡು ವೇದವ್ಯಾಸರಾಯ ಬಂದರು, ಅವತಾರ ಮಾಡಿಕೊಂಡು ವೇದವ್ಯಾಸರಾಯ ಬಂದರು, ಅವರ ಹತ್ರ ಹುಟ್ಟಿ ಬಂದರು ಅಂತಂದ್ರೆ ಅದಕ್ಕಂತಾರೆ ಯಕ್ತಶ್ಚಿನ್ ಮಾತ್ರ ಮೂರ್ತಿ.
ವ್ಯಕ್ತವಾಯಿ ಬಂದರು, ಇದು ಮುಖ್ಯವಾದ ಪದ, ವ್ಯಕ್ತವಾಯಿ ಬಂದರು. ಯಾಕಂದ್ರೆ ಭಗವಂತನಿಗೆ ಅವತಾರವಿಲ್ಲ, ಅದನ್ನ ಅವ್ರನ್ನ ನೆಪವಾಯಿಟ್ಟುಕೊಂಡು ಬಂದರು. ಯಾಗ ಬಂದು ನರಸಿಂಹ ಕಂಬದಲ್ಲಿ ಸೀಳಿಕೊಂಡು ಬಂದನೋ, ಕಂಬವನ್ನ ನೆಪವಾಯಿಟ್ಟುಕೊಂಡು ಬಂದನೋ, ಅದೇ ತರ ಸತ್ಯವತಿ ಮತ್ತು ಪರಾಶರ ಮಹರ್ಷಿಯಲ್ಲಿ ಬಂದು ನೀವು ಇದು ಅವತಾರ ಮಾಡಿಕೊಂಡು ಬಂದ್ರಿ, ಹುಟ್ಟಿ ಬಂದ್ರಿ, ಆಗ ಅವರನ್ನ ನೆಪವಾಯಿಟ್ಟುಕೊಂಡು ಹುಟ್ಟಿ ಬಂದ್ರಿ. ಅದಕ್ಕೋದ್ರಲ್ಲಿ ಅಂತಾರೆ ವ್ಯಕ್ತಃ, ಯಾಕಂದ್ರೆ ಭಗವಂತನಿಗೆ ಅವತಾರವಿಲ್ಲ, ಅವರಲ್ಲಿಂದ ಹುಟ್ಟಿ ಬಂದರು ಅಂದ್ರೆ ಅವ್ರಿಗೆ ಪ್ರಾಕೃತ ದೇಹ ಬಂತು ಆಯ್ತು. ಅವ್ರು ಎಂತ ನೋಡಿ, ಅವ್ರ ಶಾಸ್ತ್ರವನ್ನು ಹೇಗೆ ಚೆನ್ನಾಗಿ, ಆಚಾರ ಶಾಸ್ತ್ರವನ್ನು ಹೇಗೆ ಮುಂದೆ ಚೆನ್ನಾಗಿ ನಮಗೆ ಕೊಟ್ಟು ಬಿಡ್ತಾರೆ ನೋಡಿ. ಆ ಅಂತ ವೇದವ್ಯಾಸರ ಬಂದು ಅವತಾರವಿಲ್ಲ, ಇದಕ್ಕೆ ಹೇಳಬೇಕು. ಇದಕ್ಕೆ ಹಿಂದೆ ಬಂದ ರಾಮಾನುಜರ ಬಂದು ವೇದವ್ಯಾಸರನ್ನ ಬಂದು ಸಾಮಾನ್ಯ ಮುನಿ, ಅವ್ರು ಬಂದು ಭಗವಂತ ಅವತಾರ ಇಲ್ಲ ಅಂತ ಹೇಳಿ ಇವ್ರಿಗೆ ಇಷ್ಟಪಡ್ತದೆ. ಹಾಗಿಲ್ಲಪ್ಪ, ಅದು ವೇದವ್ಯಾಸರು ಸಾಕ್ಷಾತ್ ಭಗವಂತನ ಅವತಾರ ಹಂಗಂಬನ ಚೆನ್ನಾಗಿ ತನ್ನ ಗ್ರಂಥದಲ್ಲಿ ಹೇಳಿದ್ದಾರೆ ಆಚಾರ್ಯರು. ಅದನ್ನ ಬಂದು ಇವರು ಬಂದು ತನ್ನ ವಾಯುಸ್ಥಿತಿ ಮಾಡಾವಳ ಚೆನ್ನಾಗಿ ಆ ಒಂದು ಸಿದ್ಧಾಂತವನ್ನು ಚೆನ್ನಾಗಿ ಅಂಡರ್ಲೈನ್ ಮಾಡಿ ಕೊಟ್ಬಿಡ್ತಾರೆ. ಯಾಕಂದ್ರೆ ಸತ್ಯವತ್ಯ ಮಹರ್ಷಿ ವ್ಯಕ್ತಶ್ಚನ್ ಮಾತ್ರ ಮೂರ್ತಿ, ಹೇ ವ್ಯಕ್ತವಾಯಿ ಬಂದು ಆ ಸತ್ಯವತಿ ಮತ್ತು ಪರಾಶರ ಮಹರ್ಷಿ ಬಂದು ವ್ಯಕ್ತವಾಯಿ ಬಂದು ಆ ವೇದವ್ಯಾಸರ ಅವತಾರವನ್ನು ಮಾಡಿಕೊಂಡು ಬಂದರು. ಹೇಗೆ ಮಾಡಿಕೊಂಡು ಬಂದರು ಅಂತಂದ್ರೆ, ಹೇಗೆ ಕಂಬದಿಂದಲೇ ಬಂದು ನರಸಿಂಹ ಬಂದನೋ, ಕಂಬ ಒಂದು ಅವನಿಗೆ ಮೀಡಿಯಾ ಅಷ್ಟೇ, ಕಂಬದಿಂದ ಬಂದಂತ ಕಂಬ ಒಂದು ಮೀಡಿಯಾ ಅಷ್ಟೇ, ಅದಕ್ಕೆ ಬೇಕು ಗೊತ್ತಾ ಇದ್ದಾರೆ, ಅದಕ್ಕೂ ಬೇಡ. ಅದೇ ತರ ಬಂದು ಇಲ್ಲಿ ಸತ್ಯವರ್ತಿ ಮತ್ತು ಮಹರ್ಷಿಯರ ಒಂದು ಮೀಡಿಯಾ, ಅವನು ಅವ್ರು ಬೇಕು, ನಾನು ಹುಟ್ಟಿ ಬರಲಿಕ್ಕೂ ಬಿಡಬೇಕು, ಅದಕ್ಕೋಸ್ಕರ ನಾನು ಹುಟ್ಟಿ ಬಂದ. ದಟ್ಟ ಚಿನ್ ಮಾತ್ರ ಮೂರ್ತಿ, ಯಾಕಂದ್ರೆ ಅವನು ಚಿನ್ ಮಾತ್ರ ಮೂರ್ತಿ, ಅವ ಯಾರು ಜ್ಞಾನಾನಂದ ಮೂರ್ತಿ, ಜ್ಞಾನವೇ ಅವನಿಗೆ ಬಂದು ಶರೀರ. ಅಂತ ಒಂದು ಶರೀರ ಒಂದು ಗರ್ಭದಲ್ಲಿ ಹೋಗಿ ಬೆಳೆಯೋದು ಮಾಡಿ ಹಾಗೆ ಆಗೋದಿಲ್ಲಲ್ಲ. ಯಾಕೋದ್ರೆ ಬಂದು ಅವರು ಬಂದು ಅದರಲ್ಲಿ ವ್ಯಕ್ತವಾಯಿಟ್ಟುಕೊಂಡು ಸತ್ಯವತಿ ಮತ್ತು ಪರಾಶರಮಹರ್ಷಿಯಲ್ಲಿ ಬಂದು ಅವರಿಂದ ಅವತಾರವನ್ನು ಮಾಡಿಕೊಂಡು ಬಂದರು. ಹಂಗಮ್ಮ ನನ್ನ ಸ್ಪಷ್ಟಪಡಿಸ್ತಾರೆ. ಯಾಕಂದ್ರೆ ಹಿಂದಿನ ಒಂದು ಪೂರ್ವಪಕ್ಷ ಈ ರಾಜವಾಸಿ ಆ ಪೂರ್ವಪಕ್ಷವನ್ನು ಬಂದು ನಮ್ಮ ಶಾಸ್ತ್ರದಲ್ಲಿ ಚೆನ್ನಾಗಿ ಕ್ಲೀನ ಕೊಡಬೇಕು. ಆ ಒಂದು ರೀಸನಿಗೆ ಹೋದ್ರೆ ವ್ಯಕ್ತಚ್ಚಿನ್ ಮಾತ್ರ ಮೂರ್ತಿ ನ ಖಲು ಭಗವತಃ ಅಂತ ಅವರು ಹೇಳ್ತಾರೆ. ಇನ್ನೂ ಒಂದನ್ನು ಸ್ಪಷ್ಟಪಡಿಸ್ತಾರೆ ನೋಡ್ರಿ, ನ ಖಲು ಭಗವತಿ, ಎಂದಿಗೂ ಭಗವಂತನಿಗೆ ಬಂದು ಶರೀರ ಅಂಬಾದಿ ಇಲ್ಲ, ಈ ಪಾಂಚಭೌತಿಕ ಶರೀರ ಅಂಬಾದಿ ಎಂದಿಗೂ ಇಲ್ಲ ಭಗವಂತನಿಗೆ. ಹಾಗಂಬಾದ್ರೆ ಅಂತಾರೆ, ಯಾಕಂದ್ರೆ ಅವಜಾನಂತಿ ಮಾಮೂರಾಹ ಮಾನುಶ್ರಿತ ಪರಂಬಾದಂ ಜಾಯಂತಿ, ನನ್ನ ಪರಮ ಭಾವವಾದ ನನ್ನ ಅವತಾರ ರೂಪವನ್ನು ಒಂದು ಯಾರೇ ಗೊತ್ತಿರೋದಿಲ್ಲ. ಅವಜಾನಂತಿ ಮಾಮೂಢಾಹ, ನಾನು ಮನುಷ್ಯನಂತೆ ಒಂದು ಅವತಾರ ಹುಟ್ಟಿ ಬಂದಿದ್ದೀನಿ ಅಂತ ಎಲ್ಲ ತಿಳಕುತ್ತಾರೆ. ಇದು ಯಾರು ಅವಜಾನಂತಿ ಮಾಮೂಢಾಹ, ಮೂರು ಹಾಗೆ ತಿಳಕುತ್ತಾರೆ. ಹಂಗಂತಂದ್ರೆ ಗೀತೆಯಲ್ಲಿ ಹೇಳ್ತಾರ ಭಗವಂತ, ಗೀತೆನೇನಂತಾರೆ, ಎಲ್ಲರೂ ನನ್ನ ಒಂದು ಅವತಾರ, ನಾವು ಹುಟ್ಟಿ ಬಂದಿದ್ದೀನಿ ಹಂಗ ತಿಳಕುತ್ತಾರೆ. ನನ್ನ ಪರಮ ಭಾವ, ಆ ಪರಮ ಪುರುಷನಾದ ನನ್ನ ಬಂದು ಅವ್ರಿಗೆ ಗೊತ್ತಿಲ್ಲದೆ ಹೇಳ್ತಾರೆ. ಯಾರು ಮೂರು ಹೇಳ್ತಾರ ಆ ತರ, ಅದಕ್ಕೋಸ್ಕರ ನನಗೆ ಯೌತಿಗೆ ಬಂದು ಈ ಪ್ರಾಕೃತ ಸಂಬಂಧ ಅಂಬಾದ ನಂಗಿಲ್ಲ, ಪ್ರಾಕೃತ ದೇಹ ಅಂಬಾದ ನಂಗೆ ಇಲ್ಲ, ನಾನು ಒಂದು ಜ್ಞಾನಾನಂದ ಸ್ವರೂಪ ಹಂಗಂತಂದು ಭಗವಂತ ಹೇಳಿಕೊಂಡಿಲ್ಲ. ಅದಕ್ಕೆ ವ್ಯಕ್ತಶ್ಚಿನ್ ಮಾತ್ರ ಮೂರ್ತಿ ನ ಖಲು ಭಗವತಃ, ಎಂದಿಗೂ ಭಗವಂತನಿಗೆ ಬಂದು ಆ ಪ್ರಾಕೃತ ದೇಹ ಸಂಬಂಧ ಇಲ್ಲ, ಪ್ರಾಕೃತ ದೇಹ ಇಲ್ಲ. ನಾವು ಚೆನ್ನಾಗಿ ತಲಕಲಪಿಸಿ ತಿಳ್ಕೊಂಡಿದ್ದಾರೆ. ಒಂದೊಂದು ಶ್ಲೋಕದಲ್ಲಿ ನೋಡ್ರಿ, ಒಂದೊಂದು ಸಿದ್ಧಾಂತವನ್ನು ಹಾಗೇ ನಮಗೆ ಕೊಟ್ಬಿಡ್ತಾರೆ. ಈ ಒಂದು 40 ಶ್ಲೋಕದಲ್ಲಿ ಎಷ್ಟು ಸಿದ್ಧಾಂತವನ್ನ ನಾವು ನೋಡಿದ್ದೀವಿ, ಎಷ್ಟು ಆ ವೈಕುಂಠ ವರ್ಣನೆ, ಆ ಸ್ವರ್ಗ ನರಕವನ್ನ ಹೇಳೋ ವೇಳೆ, ಆಮೇಲೆ ಇಲ್ಲಿ ಯಾವ ಒಂದು ಶ್ಲೋಕ ತಗೊಳ್ಳಿ ಅದರಲ್ಲಿ ನೋಡಿದರೆ ಖಂಡಿತ ನಾವು ಆಚಾರ ಸಿದ್ಧಾಂತವನ್ನ ಅಂಡರ್ಲೈನ್ ಮಾಡಿಕೊಡುವಂತಹ ಒಂದು ಪದ, ಒಂದು ಒಂದು ಸ್ಟೇಟ್ಮೆಂಟ್ ಅಭಿಪ್ರಾಯ ಇರ್ತದೆ. ಅದೇ ತರ ವ್ಯಕ್ತಶ್ಚಿನ್ ಮಾತ್ರ ಮೂರ್ತಿ ನಾ ಖಲು ಭಗವತಃ ಪ್ರಾಕೃತ ಚಾತುದೇಹ, ಪ್ರಾಕೃತವಾದ ದೇಹ ಅವನು ಎಂದಿಗೂ ಇಲ್ಲ ಭಗವಂತನಿಗೆ. ಅವನು ಬಂದು ವ್ಯಕ್ತವಾಗಿ ಬಂದು ಬಂದ, ವ್ಯಕ್ತವಾಗಿ ಬಂದು ಸತ್ಯವತಿ ಮತ್ತು ಪರಾಶರಮದ ಜರದಲ್ಲಿ ಬಂದು ಹುಟ್ಟಿ ಬಂದ. ಅಂತ ಒಂದು ಭಗವಂತನನ್ನ ಬಂದು ಆಚಾರ್ಯರು ಪ್ರಾರ್ಥನೆ ಮಾಡಿಕೊಂಡ್ರು. ನಿಮ್ಮ ಪ್ರಾರ್ಥನೆಯ ಎರಗಿ ಅವನು ಬಂದನೆ ಹೊರತಾಗಿ ನಾವು ಕೇಳಿದ ಭಗವಂತ ಬರೋದಿಲ್ಲ. ಆ ನೀವು ಕೇಳಿದ ವಾಸಿ ನಿಮ್ಮ ಅದು ಸಾಣುಕ್ರೋಶೆ, ಅದು ನನ್ನ ಮೇಲೆ ಇರುವಂತಹ ಅನುಕಂಪೆ, ಮಗಳ ಮೇಲೆ ಇರುವಂತಹ ಅನುಕಂಪೆಯಿಂದ ಅಯ್ಯೋ ಅವರು ಕಷ್ಟಪಡ್ತಾ ಇದ್ದಾರೆ, ಮುಳುಗಿ ಸಾಯ್ತಾ ಇದ್ದಾರೆ, ಅವರಿಗೆ ಬಂದು ಒಳ್ಳೆ ದಾರಿಯನ್ನು ತೋರಿಸಬೇಕು. ಅವ್ರ ಸಂಸಾರದಲ್ಲಿ ಮುಳುಗಿ ಅವರಿಗೆ ಬಂದು ಎತ್ತಿ ಒಡಲಕ್ಕೆ ಒಂದು ಜನಗಳು ಯಾರು ಇಲ್ಲ, ಎತ್ತಿ ಆಚೆ ಆಗಲಿ ಒಬ್ರು ಇಲ್ಲ. ಅವರಂತ ಅವರು ಆಗಂದು ಶರಣಕ್ಕೆ ಹೋಗ್ತಾರೆ ಅಂದ್ರೆ ಅಶರಣ, ಯಾರು ಬಂದು ಶರಣ ಕೊಡೋ ಅಂದ್ರೆ ಯಾರು ಇಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆ ಒಂದು ಅನುಕಂಪೆಯಿಂದ ಅವ್ರನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನೀನೇನ್ ಮಾಡಿದಿ ಭಗವಂತನ ಪ್ರಾರ್ಥನೆ ಮಾಡಿ, ನಿನ್ನ ಬಿಟ್ಟರೆ ಭಗವಂತ ನಿನ್ನ ಪ್ರಾರ್ಥನೆ ಎರಗತಾನೆ ಹೊತ್ತಾಗಿ ನಾವು ಕೇಳಿರೋ ಭಗವಂತ ಬರೋದಿಲ್ಲ. ಅಂತ ಒಂದು ಭಗವಂತ ಚಕ್ಕಶ್ಚಿನ್ ಮಾತ್ರ ಮೂರ್ತಿ, ಆ ಚಿನ್ಮಯನಾದ ಭಗವಂತ ವೇದವ್ಯಾಸರ ರೂಪದಲ್ಲಿ ಬಂದು ಅವತಾರ ಮಾಡಿ ನನಗೆ ಬಂದು ಈ ವೇದಗಳನ್ನ ವಿವಾಹ ಮಾಡಿಕೊಟ್ಟ, ಅದಕ್ಕೋಸ್ಕರ ಅವತಾರ ಮಾಡಿಕೊಂಡವಂತ ಹಂಗಂಬಾಯನ ಬಂದು ಇಲ್ಲಿ ಚೆನ್ನಾಗಿ ಸ್ಪಷ್ಟವಾಗಿ ನಮಗೆ ಹೇಳಿಕೊಟ್ಟು ಬಿಡ್ತಾರೆ. ಸೊ ಆಚಾರ್ಯರು ಬಂದು ಎಷ್ಟ ವೇದವ್ಯಾಸರು ಬಂದು ಅವತಾರ ಮಾಡಿದನ್ನ ಗೊತ್ತು ಇದು ಹೇಳಿ ನಿಮ್ಮ ಒಂದು ದಯವಿಂದ ಅವ ಅವ ವೇದವ್ಯಾಸರ ಅವತಾರ ಭಗವಂತ ವೇದವ್ಯಾಸ ರೂಪದಲ್ಲಿ ಬಂದು ಅವತಾರ ಮಾಡಿ ಈ ವೇದ ವಿಭಾಗವನ್ನ ಮಾಡಿದರು ಹಂಗಂಬಾದ್ರೆ ಈ ಶ್ಲೋಕದಲ್ಲಿ ಚೆನ್ನಾಗಿ ಹೇಳಿಬಿಡ್ತಾರೆ ನಮಗೆ. ಇದಾದ ಮೇಲೆ ಮೂರನೇ ಶ್ಲೋಕ ಹೋಗ್ತೀನಿ. ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗದ ಮದಮೈ ರತ್ನಭೂಗಮ್ಯತಾಂತೈ ಅಕ್ತಂ ಲೋಕೋಪಕೃತ್ಯೈ ಗುಣಗಣ ನಿಲಯ ಸೂತ್ರಯಾಮಾದ ಕೃಷ್ಣಂ ಯೋಸೌ ವ್ಯಾಸಾಭಿಧಾನ ಸ್ತಮಹಮಹರಃ ಭಕ್ತಿತತ್ವ ಪ್ರಸಾದ ಸದ್ಯೋ ವಿದ್ಯೋ ಬಲಪ್ತೈ ಗುರುತಮ ಗುರುಂ ದೇವದೇವಂ ನಮಾಮಿ. ಇದನ್ನ ಪದಚ್ಛೇದ ಮಾಡಿದ್ರೆ ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗದಂ ಅದಮೈಹಿ ರತ್ನಭೂಗಂ ಸೈಹಿ ಅರ್ಥಂ ಲೋಕ ಉಪಕೃತ್ಯೈ ಗುಣಗಣ ನಿಲಯ ಸೂತ್ರಯಾಮಾಸ ಕೃಷ್ಣಂ ಯಹ ಆಸೌ ವ್ಯಾಸ ಅಭಿದಾತ ಅಭಿದಾನ ಅಹಂ ಹರಃ ಅಹರಃ ಭಕ್ತಿ ತ್ವತ್ ಪ್ರಸಾದ ತ್ವತ್ ಪ್ರಸಾದಾತ್ ಸದ್ಯಃ ವಿದ್ಯಾ ಉಪಲಬ್ಧೈ ಗುರುತಮಂ ಗುರುಂ ದೇವದೇವಂ ನಮಾಮಿ. ಇದರ ಪದ ಇನ್ನು ನಾನು ಒಂದೊಂದು ಪದನ ಅರ್ಥ ನೋಡೋಣ, ಇನ್ನು ಚೆನ್ನಾಗಿ ಅರ್ಥ ಆಗತ್ತೆ ಪದಗಳು, ಇದೇನು ಕಷ್ಟ ಇಲ್ಲ. ಇದರ ಬಂದು ಅಸ್ತವ್ಯಸ್ತಂ ಸಮಸ್ತ ಏನ್ ಮಾಡಿದ್ರು, ನಿಮ್ಮ ಪ್ರಾರ್ಥನೆಗೆ ಬಂದು ವೇದವ್ಯಾಸರು ಬಂದ್ರು, ಬಂದು ವೇದವನ್ನ ವಿವಾಹವನ್ನ ಮಾಡಿದ್ರು. ಮಾಡಿದ್ರೆ ಕೂಡ ಏನಾಯ್ತು, ಅವರವರು ವೇದಕ್ಕೆ ಅರ್ಥವನ್ನ ಮಾಡಿದ್ರು. ಒಂದು ಸಮಯ ಏನಾಗಿತ್ತು ಅಂದ್ರೆ ವೇದ ಇತ್ತು, ವೇದ ಇಲ್ಲಾಂಗಿಲ್ಲ, ವೇದ ಇತ್ತು. ವೇದ ಇದ್ರೆ ಕೂಡ ಅದಮೈಹಿ ಯಾರು ಬೇಕಾದ್ರೆ ಕೈ ಹಾಕಿದ್ರು, ಕೈ ಹಾಕಿ ಆ ವೇದನ್ನ ಬಂದು ಅವರವರು ಇಷ್ಟಕ್ಕೆ ಬಂದು ಬರೆಸಿಕೊಂಡ್ರು. ಒಂದು ಹೇಳಬೇಕಾಯ್ತು ಅಂದ್ರೆ ಈ ಮೀಮಾಂಸಕರು ಇದ್ದಾರೆ, ಮೀಮಾಂಸಕರು ಏನು ಬರೀ ವೇದವನ್ನ ಓದಬೇಕು, ವೇದವನ್ನ ಓದರೆ ವೇದ ಒಂದು ಸ್ವರ್ಗವನ್ನ ಕೊಡುತ್ತೆ ಅಷ್ಟೇ, ಭಗವಂತ ಅಂಬ ಅದು ಇಲ್ಲ. ಅವ್ರ ಅರ್ಥ ಹಾಗೆ ಮಾಡಿದ್ರು. ಸೊ ಅವರವ್ರ ಅರ್ಥಕ್ಕೆ ಅವರವ್ರ ಇಷ್ಟಕ್ಕೆ ಅವರವ್ರ ಅರ್ಥ ಮಾಡಿದ್ರು. ವೇದದಲ್ಲಿ ಇರುವಂತಹ ನಿಜ ಅರ್ಥವನ್ನ ಬಿಟ್ಟು ಅವರಿಗೆ ಹಾಗೆ ಬೇಕೋ ಇಲ್ಲ, ಅವ್ರಿಗೆ ಹಾಗೆ ಅರ್ಥ ಆಗತ್ತೆಯೋ ಅದನ್ನ ಅರ್ಥ ಮಾಡಿಕೊಂಡು ವೇದಕ್ಕೆ ಅರ್ಥ ಅಂತ ಹೇಳಿದ್ರು. ಸೊ ಮೀಮಾಂಸೆಗೆ ಏನ್ ಮಾಡಿದ್ರು, ಬಂದರು ಅರ್ಥವನ್ನ ಮಾಡಿದ್ರು, ವೇದವನ್ನ ವೇದ ಪಾರಾಯಣ ಮಾಡಬೇಕು, ಯಜ್ಞಯಾಗಾದಿಗಳು ಮಾಡಬೇಕು, ಮಾಡಿದರೆ ಅದು ಸ್ವರ್ಗ ಕೊಡುತ್ತೆ, ಭಗವಂತ ಆತ ಒಬ್ಬ ಇಲ್ಲ ಹಂಗಂತ ಹೇಳಿದ್ರು. ಅವರು ಅಚ್ಚುಲ ನೋಡಿದ್ರೆ ಅವ್ರು ಬಂದು ವೇದ ಭಗವಂತನ ಒಪ್ಪೋದಿಲ್ಲ, ಅವರು ನಾಸ್ತಿಕರೇ, ನನಗೆಲ್ಲರೂ ಅವ್ರು ನಾಸ್ತಿಕರೇ. ಯಾಕಂದ್ರೆ ವೇದ ಮಾಡಬೇಕು, ವೇದದಿಂದ ಯಜ್ಞಯಾಗಗಳು ಮಾಡಬೇಕು, ಸ್ವರ್ಗಕ್ಕೆ ಹೋಗಬೇಕು, ವೇದವೇ ಸ್ವರ್ಗವನ್ನ ಕೊಡುತ್ತೆ, ತಿರಿ ಸ್ವರ್ಗದಿಂದ ಇಲ್ಲಿ ಬರಬೇಕು, ತಿರಿ ಮಾಡಬೇಕು, ಹೋಗ್ತಾ ಇರಬೇಕು, ಇದೇ ಅವ್ರದ್ದು ಈ ಮೀಮಾಂಸರದ್ದು. ಸೊ ಅವ್ರಿಗೆ ಬಂದು ದೇವರು ತೊಗೊ ಇಲ್ಲ, ಅವ್ರು ನಾಸ್ತಿಕರೇ. ಆಮೇಲೆ ಇನ್ನೊಬ್ರದ್ದು ಕಾರ್ತಕ್ಯಾದೊಬ್ಬ ಇದ್ದ, ಅವ ಅನಂತಕಾಹ ವೇದ ಇದು ಕಾರ್ತಕ್ಯ, ವೇದಕ್ಕೆ ಅರ್ಥವೇ ಇಲ್ಲ, ವೇದವನ್ನ ಪಾರಾಯಣ ಮಾಡಿದ್ರೆ ಸಾಕು ಹಂಗತ್ತಿಂದ, ಬರೀ ವೇದವನ್ನ ಪಾರಾಯಣ ಮಾಡಿದ್ರೆ ಸಾಕು, ವೇದ ಬಂದು ಅರ್ಥಹೀನವ, ಅರ್ಥವೇ ಇಲ್ಲದೇ ವೇದಕ್ಕೆ ಅರ್ಥ ಅಂತ ಹೇಳಿದ ಅವನು. ಅವನೇ ಅವನ ಅರ್ಥ ಅವನ ಹೇಗೆ ಅರ್ಥ ಮಾಡಿಕೊಂಡ ಅಂತಂದ್ರೆ ವೇದಕ್ಕೆ ಅರ್ಥವೇ ಇಲ್ಲ, ಅದೇ ಅರ್ಥ. ಸೊ ವೇದವನ್ನ ಪಾರಾಯಣ ಮಾಡಿದ್ರೆ ಸಾಕು, ಏನ್ ಮಾಡೋಣ ಬೇಡ ಅಂದ್ರು. ಅದನ್ನ ಏನಾಯ್ತು, ಇವ್ರು ವಿಭಾಗ ಮಾಡಿಕೊಟ್ಟು ಕೂಡ ಅವ್ರವ್ರವ್ರವ್ರ ಇಷ್ಟಕ್ಕೆ ಅರ್ಥ ಮಾಡಿದ್ರು. ಸೊ ಅದೇನಾಯ್ತು, ಅಸ್ತವ್ಯಸ್ತವಾಯ್ತು, ಅದೇ ತಿರುಗುಮುರುಗಾಯ್ತು. ವೇದ ಇತ್ತು, ವೇದ ಇದ್ರೂ ಅದು ತಿರುಗುಮುರುಗಾಯ್ತು, ಅದು ಯಾರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳ ಆಗಲ್ಲ. ಅದಕ್ಕೆ ಏನ್ ಮಾಡಿದಿರಿ, ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗದ ಮದಮಯಿ, ಶ್ರುತಿಗದ ಆ ಶ್ರುತಿ ಎಂಬ ಒಂದು ವೇದವಾಕ್ಯ ಒಂದು ವೇದಗಳು ಬಂದು ಅಸ್ತವ್ಯಸ್ತವಾಯ್ತು, ಮುಖ ಆಗಿಬಿಟ್ಟಿತು. ಹಾಗೇನ್ ಮಾಡಿತು, ಶ್ರುತಗದ ಮದಮಯಿ ಪತ್ರ ಹೇಗಾಯ್ತಪ್ಪ ಅಂತಂದ್ರೆ ರತ್ನಭೂಗಂ ಯದಾಂತ ಅಂದೈಹಿ, ಅಂದ್ರೆ ಈ ರತ್ನ ಗೊಚ್ಚಲು ಇದೆಲ್ಲ ಅದನ್ನ ಬಂದು ಒಬ್ಬನ ಕುರುಡನ ಕೈಯಲ್ಲಿ ಕೊಟ್ರ ಅಂದೈಹಿ, ಅವನ ಕುರುಡನ ಕೈಯಲ್ಲಿ ಕೊಟ್ರ ಏನ್ ಮಾಡೋದು, ಅವನಿಗೆ ಕಾಣಿಸೋದಿಲ್ಲ, ಅವನಿಗೆ ಫೋನ್ ಸುಲಕು ತಿಳಿಯೋದಿಲ್ಲ, ಅವನ್ ಬಿಟ್ಟು ಬಿಡ್ತಾನ. ಅವನು ಕುರುಡನ ಕೈಲ ಸಿಕ್ಕಿದ ರತ್ನ ಗೊಚ್ಚಲಂತೆ ಇತ್ತು, ಅವನ ಎಲ್ಲಾ ಮಣಿಗಳು ಬಿಟ್ಟು ಬಿಡ್ತಾನ, ಕೈಲ ಹೊರಗೆ ಹೋಗಿ ಅದು ಕಳಗ ಬಿದ್ದು ಬಿಡುತ್ತೆ. ಅವನಿಗೆ ಅವನಿಗೆ ಬಂದು ಆ ಮಣಿನ ಫೋನ್ ಸುಲಕು ತಿಳಿ, ಫೋನ್ ಸುಲಕ ಗೊತ್ತಿರೋದಿಲ್ಲ, ಯಾಕಂದ್ರೆ ಅವನಿಗೆ ಕಣ್ಣು ಕಾಣಿಸೋದಿಲ್ಲ. ಅದೇ ತರ ಆಯ್ತು ವೇದ, ಅದಕ್ಕೆ ಕೊಡುವಂತ ಅವ್ರ ಉಪಮಾನ, ಏನು ಉಪಮಾನ ಕೊಡ್ತಾ ಅಂದ್ರೆ ರತ್ನಭೂಗಂ ಯದಾಂತೈ, ಅದೊಂದು ರತ್ನಭೂಗದಂತ ರತ್ನದಲ್ಲಿ ರತ್ನ ಗೊಚ್ಚಲನ್ನು ಒಬ್ಬನ ತಿಳಿ ಕೊಟ್ರೆ, ಅದು ಹಾಗ ಅವನಿಗೆ ಕಣ್ಣಿಲ್ಲದಂತ ಅಂದ ಅಂದರಂತಿ ಕೊಟ್ರೆ
ಅವ್ರು ಯಾವ ಕುರುಡಂತಲಿ ಕೊಟ್ರೆ ಹೇಗದು ಆಗತ್ತೆಯೋ ಅದೇ ತರ ಆಗಿಬಿಟ್ಟಿತ್ತು. ಯಾವಾದ್ರು ವೇದಗಳು ಯಾಕಂದ್ರೆ ಅವರವ್ರ ಕೈ ಆಗಿದ್ರು. ಅದಮೈಹಿ ಅತಂದ್ರಲ್ಲ ಅಸ್ತವ್ಯಸ್ತಂ ಸಮಸ್ತ ಶ್ರುತಿಗದಮ ಶ್ರುತಿಗದಂ ಅದಮೈಹಿ, ಅದಮರೆಲ್ಲ ಕೈ ಹಾಕಿದ್ರು. ಯಾರಿಗೆ ಒಂದು ಯೋಗ್ಯತೆ ಇಲ್ಲವೋ ಅವರೆಲ್ಲ ಒಂದು ಕೈ ಹಾಕಿದ್ರು. ಕೈ ಹಾಕಿ ವೇದವನ್ನ ಬಂದು ಅರ್ಥವನ್ನ ಅನರ್ಥ ಮಾಡಿ ಯಾಕಪ್ಪ ಆಯ್ತು ಅಂದ್ರೆ ರತ್ನಭೂಗಂ ಇದ ಅಂತೈ ಇದ ಅಂದೈ ರತ್ನಭೂ ರತ್ನದ ಗೊಚ್ಚಲನ್ನು ಅವನ ಕೈನಲ್ಲಿ ಕೊಟ್ರೆ ಹೇಗಾದ್ರು ಬಂದು ಅವನ ಅವನಿಗೆ ಪೂರ್ಣಿಸಿಡಲಕ್ಕೆ ಅವನಿಗೆ ಜ್ಞಾನ ಇಲ್ಲವೋ ಕಣ್ಣಿಲ್ಲವೋ ಗೊತ್ತಿಲ್ಲವೋ ಅದೇ ತರ ಆಯ್ತು ಅರ್ಥ ವೇದಗಳು. ಅರ್ಥಂ ಲೋಕೋಪಕೃಪ್ತೈ ಏನ್ ಮಾಡಿದ್ರಿ ಅದ ಲೋಕ ಉಪಕಾರಕ್ಕೋದ್ರೆ ನೀವು ಲೋಕ ಉಪಕೃತ್ಯೈಹಿ ಆಗ ಲೋಕೋಪಕಾರಕ್ಕೋದ್ರೆ ಏನ್ ಮಾಡಿದಿರಿ ಗುಣಗನ ನಿಲಯ ಸೂತ್ರ ಯಾವಾದ ಕೃಷ್ಣಂ ನೀವು ಸೂತ್ರವನ್ನ ರಚನೆ ಮಾಡಿದಿರಿ. ಆ ಸೂತ್ರವನ್ನ ರಚನೆ ಮಾಡಿ ಬ್ರಹ್ಮಸೂತ್ರ ಬ್ರಹ್ಮಸೂತ್ರವನ್ನ ರಚನೆ ಮಾಡಿ ಕೊಟ್ರಿ. ಇದು ವೇದವ್ಯಾಸರ ಕೃತಿ ಹೇಳೋದು. ಇನ್ನು ಏನ್ ಮಾಡಿದಿರಿ ಆ ಅರ್ಥವನ್ನ ಆಗಬೇಕು ವೇದಾರ್ಥ ಬಂದು ಸರಿಯಾದ ಒಂದು ಜ್ಞಾನಿಗಳಿಗೆ ಹೋಗ್ಬೇಕು. ಜ್ಞಾನಿಗಳಿಗೆ ಬಂದು ವೇದಾರ್ಥವನ್ನ ತಿಳ್ಕೊಂಡು ತಿಳಿದು ಅವರು ನಾಲ್ಕು ಕಡೆ ಬಂದು ಎಲ್ಲಾನು ಹಬ್ಬಿಸಬೇಕು ಅಂತ ಹೇಳಿ ಏನ್ ಮಾಡಿದಿರಿ ನೀವು ಸೂತ್ರಯಾಮ ಸೂತ್ರವನ್ನ ರಚನೆ ಮಾಡಿದಿರಿ. ಅದು ಎಂತ ಗುಣಗನ ನಿಲಯ ಭಗವ ವೇದವೇ ಭಗವಂತ ವೇದಾಂಬಾದು ಗುಣ ಗುಣ ಗುಣವನ್ನ ಭಗವಂತನ ಗುಣವನ್ನ ಹೇಳುವಂತ ಸಾರ ಅದು ಭಗವಂತನ ಗುಣವನ್ನ ಹೇಳುವಂತಾದೇ ವೇದ. ಸೊ ಆ ಗುಣಗನ ಆ ಗುಣವನ್ನೇ ಒಂದು ಒಂದು ನೂರು ಅದಕ್ಕೆ ಪೋಣಿಸಬೇಕು ಅಂದ್ರೆ ನಿಮಗೆ ದಾರ ಬೇಕಲ್ಲ. ಅದು ಯಾವ ದಾರಪ್ಪ ಅಂದ್ರೆ ಗುಣ ಎಂಬ ದಾರ. ಗುಣ ಅಂದ್ರೆ ಒಂದು ಅರ್ಥ ಭಗವಂತನ ಗುಣ ಅರ್ಥ. ಇಂದು ಗುಣ ಅಂದ್ರೆ ಇನ್ನೊಂದು ಏನಂದ್ರೆ ದಾರ ತರ್ಥ ಸಂಸ್ಕೃತ. ಸೊ ಆ ಗುಣವೇ ದಾರವಾಗಿ ತಗೊಂಡು ಆ ಸೂತ್ರಯಾಮ ಸೂತ್ರವನ್ನ ಪೋಣಿಸಿದ್ರಿ ಬ್ರಹ್ಮಸೂತ್ರವನ್ನ ನೀವು ಪೋಣಿಸಿದ್ರಿ. ಯಾವುದು ಭಗವಂತನೇ ಗುಣ. ಯಾಕಂದ್ರೆ ವೇದದ ಸಾರ ವೇದಗಳು ಬಂದು ಏನ್ ಹೇಳುತ್ತೆ ಭಗವಂತನ ಗುಣಗಳನ್ನು ಹೇಳುತ್ತೆ. ಆ ಗುಣ ಎಂಬ ಒಂದು ಆ ದಾರದಲ್ಲಿ ಇಡೀ ಬಂದು ಆ ಬ್ರಹ್ಮಸೂತ್ರವನ್ನೇ ನೀವು ಪೋಣಿಸಿದಿರಿ ಅದನ್ನ ಬಂದು ಸೇರಿಸಿದಿರಿ. ಸೊ ಲೋಕ ಉಪಕೃತಿಯ ಹೋದ್ರೆ ನೀವೇನ್ ಮಾಡ್ತೀರಿ ಗುಣಗನ ನಿಲಯ ಸೂತ್ರಯಾಮ ಅಂತ ಕರ್ತೀವಿ. ನೀವೇನ್ ಮಾಡಿದಿರಿ ಆ ಗುಣ ಎಂಬ ದಾರವನ್ನ ಇಟ್ಟುಕೊಂಡು ಈ ಬ್ರಹ್ಮಸೂತ್ರವನ್ನೇ ನೀವು ಬಂದು ರಚನೆ ಮಾಡಿದಿರಿ. ಯೋ ಸೌ ವ್ಯಾಸಾಭಿದ ಯಾರಪ್ಪ ಮಾಡಿದ ಸೌ ಆ ಬ್ರಹ್ಮ ಆ ಭಗವಂತ ವ್ಯಾಸಾಭಿಧಾನ ವ್ಯಾಸ ಆ ಒಂದು ವ್ಯಾಸ ಅಂದ್ರೆ ವ್ಯಾಸದೇವರು ಬಂದು ವೇದವ್ಯಾಸರು ಅವ್ರೇನ್ ಮಾಡಿದ್ರು ಈ ಈ ಬ್ರಹ್ಮಸೂತ್ರವನ್ನ ರಚನೆ ಮಾಡಿದ್ರು. ವ್ಯಾಸ ಹಂಗದಂದ್ರೆ ಶಿಷ್ಟ ಆಸಹ ಇದೆ ವ್ಯಾಸ ಇದರ ಬಂದು ತನ್ನ ತತ್ವಪ್ರದೀಪದಲ್ಲಿ ಬಂದು ಇವರೇ ಕೊಟ್ಟಿದ್ದಾರೆ ತಿಳ್ಕೊಂಡಿದ್ದಾಚಾರ್ಯ ಕೊಟ್ಟಿದ್ದಾರೆ. ವಿಶಿಷ್ಟ ಆಸ ಇತಿ ವ್ಯಾಸ ಆಸಮಂತಾತ್ ವಿಶಿಷ್ಟ ವ್ಯಾಸ ವ್ಯಾಸ ಎಂಬ ಅದಕ್ಕೇನು ಯಾರು ವಿಶಿಷ್ಟರಾಗಿ ಇರ್ತಾರೆಯೋ ಎಲ್ಲರಕ್ಕಿಂತ ಯಾರು ಎತ್ತರದಲ್ಲಿ ಇದ್ದಾರೆಯೋ ಅವ್ರು ವ್ಯಾಸರು. ವ್ಯಾಸ ಅಂದ್ರೆ ವಿಶಿಷ್ಟ ವಿಶಿಷ್ಟ ಆಸ ಆಸ ಇತಿ ವ್ಯಾಸ ಆಸಮಂತಾತ್ ವಿಶಿಷ್ಟ ಇದು ವ್ಯಾಸ ಎಲ್ಲರಕ್ಕಿಂತ ಒಂದು ಯಾರು ಎತ್ತರದಲ್ಲಿ ಇದ್ದಾರೆಯೋ ವಿಶಿಷ್ಟವಾಗಿ ಯಾರು ಇರ್ತಾನೆಯೋ ಯಾರು ಕಾಣಿಸ್ತು ಯಾರು ಇರ್ತಾರೆಯೋ ಅವ್ರು ವ್ಯಾಸ. ಅಂತ ವ್ಯಾಸದೇವರು ಏನ್ ಮಾಡಿದ್ರು ಯೋಸೌ ವ್ಯಾಸ ಅಭಿಧಾನ ಸಮಮಹ ಮಗರ ಭಕ್ತಿ ತತ್ವ ಪ್ರಸಾದಾತ್ ಸದ್ಯೋ ವಿದ್ಯೋಬಲಪ್ತೈ ಗುರುತಮ ಗುರುಂ ದೇವದೇವಂ ನಮಾಮಿ. ಅಂತ ವ್ಯಾಸ ಅಭಿಧಾನಾತ್ ಅಹವಹ ರಹಿತ ಭಕ್ತಿ ತತ್ವ ಪ್ರಸಾದಾತ್ ಅಂತ ವ್ಯಾಸದೇವರನ್ನ ಬಂದು ನಾನು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀನಿ ಯಾರು ಪ್ರಾರ್ಥನೆ ಮಾಡ್ತೀನಿ ಅಹರಹ ರಹಿತ ಸದಾ ಸರ್ವಕಾಲ ಅವಳು ರಾತ್ರಿ ಬಂದು ಅಂತ ವ್ಯಾಸದೇವರನ್ನ ಬಂದು ನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತೀನಿ. ಪ್ರಾರ್ಥನೆ ಮಾಡಿದ್ರೆ ಕೊಟ್ಟು ಬಿಡ್ತಾರೆ ಯಾವ ವ್ಯಾಸದೇವರು ಕೊಡೋದಿಲ್ಲ. ಸ್ವಪ್ರಸಾದ ನಿಮ್ಮ ಪ್ರಸಾದದಿಂದ ನಿಮ್ಮ ಅನುಗ್ರಹದಿಂದ ನೀವು ಕೊಟ್ಟಿರುವಂತಹ ಅನುಗ್ರಹದಿಂದ ನಾನೇನ್ ಮಾಡ್ತೀನಿ ಆ ವ್ಯಾಸದೇವರನ್ನ ಬಂದು ಸದಾ ಸರ್ವಕಾಲ ಅಹರಹ ನಾನು ಬೆಳಿಗ್ಗೆ ರಾತ್ರಿ ಹಗಳು ಬಿಡದೆ ನಾನು ಆ ಭಕ್ತಿಯಿಂದ ನಾನು ಅವರನ್ನ ಬಂದು ಭಕ್ತಿ ಎಂಬಾಗುತ್ತಿಲ್ಲ ಅದು ಆ ಜ್ಞಾನಪೂರ್ವವಾದ ಭಕ್ತಿಯಿಂದ ಬರೀ ಭಕ್ತಿ ಅಂದ್ರೆ ಭಕ್ತಿ ಇಲ್ಲ ಒಂದು ಪದಾರ್ಥದಲ್ಲಿ ಬಂದು ಅದರ ವಿಶಿಷ್ಟವಾದ ಒಂದು ವಿಶಿಷ್ಟವನ್ನ ತಿಳ್ಕೊಂಡು ಮಾಡುವಂತಾದೇ ಭಕ್ತಿ. ಕೋರಿ ನಾನು ಭಕ್ತಿ ಮಾಡ್ತೀನಿ ಅಂದ್ರೆ ಅದು ಸರಿಯಿಲ್ಲ. ಅದರ ಕುರಿತು ಅದರ ವಿಶಿಷ್ಟವನ್ನ ತಿಳ್ಕೊಂಡು ಭಕ್ತಿ ಮಾಡಬೇಕು. ಆ ಪದಾರ್ಥದ ಬಂದು ಏನು ಅದಕ್ಕೆ ವೈಷಮ್ಯ ಏನು ವಿಶಿಷ್ಟ ಅಂಬಾದ್ರೆ ನಾವು ಚೆನ್ನಾಗಿ ತಿಳ್ಕೊಂಡು ಅದರಲ್ಲಿ ಭಕ್ತಿ ಮಾಡಿದ್ರೆ ಅದು ನಿಜವಾದ ಭಕ್ತಿ. ಹೇಗಂದ್ರೆ ಜ್ಞಾನಪೂರ್ವಕವಾಗಿ ಇರುವಂತಹ ಜ್ಞಾನಪೂರ್ವ ಸುದೃಢ ಸ್ನೇಹ ಭಕ್ತಿ ಅಂತ ರಾಜ ಸುದೃಢವಾದ ಸ್ನೇಹ ಅದರಲ್ಲಿ ಇರಬೇಕು ಜ್ಞಾನ ಇರಬೇಕು ಆ ವಸ್ತುವಿನ ಮೇಲೆ ಇರುವಂತಹ ಜ್ಞಾನ ಇರಬೇಕು ಅಂತ ಭಕ್ತಿಯಿಂದ ನಾನು ಏನ್ ಮಾಡ್ತೀನಿ ವೇದವ್ಯಾಸರು ತಿಳಿ ಪ್ರಾರ್ಥನೆ ಮಾಡ್ತೀನಿ ಅಹರ ಹರ ಭಕ್ತಿ ತತ್ವ ಪ್ರಸಾದ ನಿಮ್ಮ ಪ್ರಸಾದದಿಂದ ಆ ಒಂದು ವೇದವ್ಯಾಸರು ಪ್ರಾರ್ಥನೆ ಮಾಡ್ತೀನಿ, ಸದ್ಯೋ ವಿದ್ಯೋ ಉಪಲಬ್ಧ, ವೇದಜ್ಞಾನ ನನಗೆ ಸಿಗುವಂತೆ ನಾನು ಉಪಲಬ್ಧ ಆಗಿ ಅದ್ರ ಸಿಗುವಂತೆ ನಾನು ಆ ವೇದವ್ಯಾಸರ ಹತ್ರ ಬಂದು ನಾನು ಪ್ರಾರ್ಥನೆ ಮಾಡ್ತೀನಿ. ಅವ್ರು ಎಂತ ಅವರಪ್ಪ ಅಂತಂದ್ರೆ ಗುರುತಮ ಗುರುಂ, ತುಂಬಾ ಮುಖ್ಯವಾದ ಇದನ್ನು ಅಂಡರ್ಲೈನ್ ಮಾಡಬೇಕು. ನಮ್ಮ ಶಾಸ್ತ್ರವನ್ನ ಕ್ಲೀನ್ ಆಗಿ ಹೇಳ್ತಾರೆ, ಗುರುತಮ ಅಗುರುಂ, ಅವರು ಗುರುಗಳೆಲ್ಲ ಗುರುಗಳು. ಯಾರು ಅಂದ್ರೆ ಎಷ್ಟು ಗುರುಗಳು ಇದ್ದಾರೆಯೋ ಅಷ್ಟು ಗುರುಗಳಿಗೋ ಗುರುಗಳು ಅವರು ಯಾರು ವೇದವ್ಯಾಸ. ಸೊ ಅಗುರುಂ ಅವರಿಗೆ ಗುರುಗಳು ಇಲ್ಲ, ಚೆನ್ನಾಗಿ ಹೇಳ್ತಾರೆ ನೋಡಿ. ಗುರುತಮ ಗುರುಂ, ಗುರುತಮ ಅಗುರುಂ, ಗುರುತಮ ಅಂದ್ರೆ ಗುರುಗಳೆಲ್ಲ ಶ್ರೇಷ್ಠವಾದ ಗುರುಗಳು. ನಮ್ಮ ಗುರುಗಳು ಅಂದ್ರೆ ನಾವೇನೋ ಎರಡು ಮಾತು ಹೇಳ್ತೀವಿ ಅಂದ್ರೆ ನಮ್ಮ ಒಳಗೆ ಇದ್ದು ಆ ಭಗವಂತ ಹೇಳೋ ಅದು ವಾಸಿ ನಾವೇನೋ ಎರಡು ಮಾತು ಹೇಳ್ತೀವಿ. ರೈತರು ಒಂದೊಂದು ಗುರುಗಳಲ್ಲಿ ಇದ್ದು ಆ ಗುರುಗಳೇ ಬಂದು ಪಾಠ ಹೇಳುವಂತಹದ್ದು ಆ ಭಗವಂತನೇ. ಶಿಷ್ಯರಲ್ಲಿ ಕೂತು ಆ ಶಿಷ್ಯರಲ್ಲಿ ಕೂತು ಗ್ರಹಣ ಮಾಡುವಂತಹದ್ದು ಭಗವಂತನೇ. ಶಿಷ್ಯರ ಗುರುವನ್ನ ಗುರು ಹೇಳೋದನ್ನ ಶಿಷ್ಯ ಗ್ರಹಣ ಮಾಡ್ತಾನ. ನಾವ್ ಹೇಳ್ತೀವಿಲ್ಲ ಇದನ್ನಲ್ಲಿ ಬಂದು ಉಪನಿಷತ್ತಿನಲ್ಲಿ ಹೇಳ್ತೀವಿ, ಆ ಗುರುಗಳು ಬಂದು ಅವ್ರ ಪಾಠ ಅವನಲ್ಲಿ ಇದ್ದು ಪಾಠ ಹೇಳಬೇಕು, ಗುರುಗಳಲ್ಲಿ ಕೂತು ಪಾಠ ಹೇಳಬೇಕು, ಆ ಶಿಷ್ಯರಲ್ಲಿ ಕೂತು ಆ ಗುರುಗಳು ಹೇಳುವಂತಹ ಪಾಠನ ಗ್ರಹಣ ಮಾಡಬೇಕು. ಸೊ ಆ ಗುರುಗಳಿದ್ದು ಹೇಳುವಂತ ಅವನು ಅವನೇ, ಆ ಶಿಷ್ಯರಿದ್ದು ಕೂತು ಕೇಳುವಂತ ಅವನು ಅವನೇ. ಅದೇ ಅಂತಲ್ಲ, ಎಲ್ಲಾ ಗುರುಗಳಲ್ಲಿ ಇದ್ದು ಆ ಪಾಠವನ್ನು ಹೇಳುವ ಅಂದ್ರೆ ಅವನೇ ಗುರು ಇಲ್ಲ, ಅಂತ ಗುರುಗಳನ್ನು ಗುರು ಅವ ಗುರು ತಮ ಎಲ್ಲಾ ಗುರುಗಳೂ ಗುರು, ಅವನೇ ಗುರು ಇಲ್ಲ ಅಗುರು, ಅವನೇ ಗುರುಗಳಿಲ್ಲ. ಯಾಕಂದ್ರೆ ಅವರಂತಾರೆ ಅಗುರುಂ ನವಾಮಿ, ನಂಗ ಭಗವಂತನಿಗೆ ಯಾರು ಗುರುಗಳಿಲ್ಲ. ಅದೇ ಅಂತಾರೆ ಆಚಾರ ಒಂದೊಂದು ಸಲ ಬಂದು ತನ್ನ ಗ್ರಂಥವನ್ನು ಹೇಳೋವಳ ಖಂಡಿತನಾಗಿ ಭಗವಂತನ ನಮಸ್ಕಾರ ಆದ ಮೇಲೆ ಗುರುಗಳ ನಮಸ್ಕಾರವನ್ನು ಮಾಡ್ತಾರೆ. ಯಾಕಂದ್ರೆ ಶಿಷ್ಯಾನ್ ಗ್ರಾಹಿತಂ ಗುರುತ್ವೇನಾಪಿ ಹರಿಂ ಪ್ರಣಮತಿ. ಈಶಾವಾಸ್ಯ ಉಪನಿಷತ್ತಲ್ಲಿ ಬಂದು ಹೇಳ್ತಾರೆ, ಯಸ್ಯ ಬ್ರಹ್ಮಾದಿ ರುದ್ರಾದಿ ದೇವತಾನಾಂ ಶ್ರೇಯೋಪಿಷ ಜ್ಞಾನ ಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ ಅಂತಾರೆ. ಅಪ್ಪ ಗುರುಗಳೇ ಅವ್ರ ನಮಸ್ಕಾರ ಮಾಡಬೇಕು ಅಂತಂದ್ರೆ ಗುರುಗಳೇ, ಅವ್ರ ಗುರುಗಳಿದ್ದಾರೆ. ಅವ್ರು ಯಾರಪ್ಪ ಮಧ್ವಾಚಾರ್ಯ ಗುರುಗಳಿದ್ದಾರೆ? ಗುರುಗಳಿಲ್ಲಪ್ಪ, ಅವರು ಭಗವಂತನ ಬಂದ ಭಗವಂತ ಭಗವಂತನೇ ನಮಸ್ಕಾರ ಮಾಡಿಬಿಟ್ಟು ಭಗವಂತನಾದ ಮೇಲೆ ಗುರುತ್ವೇನಾಪಿ ಗುರುಗಳಿನ ನಮಸ್ಕಾರ ಮಾಡ್ತಾರೆ. ಗುರುತ ಎಂದು ಭಾವಿಸು ಭಗವನ ಬಂದು ಗುರುತ ಎಂದು ಭಾವಿಸಿ ಗುರುಗಳಿಗೆ ಮತ್ತೆ ನಮಸ್ಕಾರ ಮಾಡ್ತಾರೆ. ಫಸ್ಟ್ ಭಗವಂತನ ನಮಸ್ಕಾರ ಮಾಡ್ತಾರೆ, ಭಗವಂತ ಆದ ಮೇಲೆ ಆ ಭಗವಂತನ ತನ್ನ ಗುರುಗಳು ಅಂತ ಭಾವಿಸಿ ತಿರುಗಿ ಮತ್ತೊಂದು ನಮಸ್ಕಾರ ಮಾಡ್ತಾರೆ. ಒಂದೊಂದು ಸಲ ಯಾಕಂತಾರೆ, ಇದು ಯಾಕೆ ಹೇಳ್ತಾ ಅಂದ್ರೆ ಶಿಷ್ಯಾನ್ ಗ್ರಾಹಿತಂ, ನಾನು ಮಾಡಿದ್ರೆ ನನ್ನ ಶಿಷ್ಯ ಪರಂಪರೆ ಮಾಡೋ ಹೋಗ್ತಾರೆ. ಅದಕ್ಕೋಸ್ಕರ ಅವರೇ ಕಪ ಮಾಡಬೇಕು, ಅವ್ರಿಗೆ ಬೇಡ, ಅವ್ರಿಗೆ ಗುರುಗಳು ಅವರೇ ಭಗವಂತನೇ ಗುರುಗಳು, ಭಗವಂತನೇ ಭಗವಂತ, ನಮಗೆ ಆಗಲ್ಲ. ನಮಗೆ ಗುರುಗಳು ಬೇರೆ ಭಗವಂತ ಬೇರೆ, ನಮಗೆ ಯಾರು ನಮಗೆ ಬಂದು ಜ್ಞಾನವನ್ನು ಕೊಡ್ತಾರೆಯೋ ಅವ್ರ ಗುರುಗಳು, ಭಗವಂತ ಭಗವಂತ ಅಂದ್ರೆ ಆಚಾರ್ಯ ಆಗಲ್ಲ. ಗುರುಗಳು ಒಂದೇ ಭಗವಂತನು ಒಂದೇ, ಆದ್ರೂ ಗುರುಗಳೇ ನಮಸ್ಕಾರ ಮಾಡ್ತಾರೆ. ಮತ್ತೆ ಭಗವಂತನಿಗೆ ನಮಸ್ಕಾರ ಮಾಡಿದ ಮೇಲೆ ಗುರುಗಳೇ ನಮಸ್ಕಾರ ಮಾಡ್ತಾರೆ. ಅದಕ್ಕೆ ಅವ್ರು ಮಾಡಬೇಕು ಅಂದ್ರೆ ಅದನ್ನು ನೋಡಿ ಶಿಷ್ಯರು ಪ್ರತಿ ಶಿಷ್ಯರು ಮಾಡಬೇಕು ಎಂಬ ಒಂದು ಆ ಒಂದು ಸಿದ್ಧಾಂತಕ್ಕೆ ಹೋದ್ರೆ ತನ್ನ ಗುರುಗಳಿಗೆ ತನ್ನ ಭಗವಂತನೇ ಆದ ಮೇಲೆ ಗುರುಗಳು ತಂದು ಭಗವಂತನೇ ಮತ್ತೆ ನಮಸ್ಕಾರ ಮಾಡ್ತಾರೆ. ಅದು ನಮ್ಮ ಇದರಲ್ಲಿ ಇರಬೇಕು, ಪದ್ಧತಿಯಲ್ಲಿ ಇರಬೇಕು. ಅದೇ ಅಂತಾರೆ ಇಲ್ಲಿ ಗುರುತಮ ಗುರುಮ, ಅವರಿಗೆ ಗುರುಗಳು ಇಲ್ಲ ಆದರೂ ಅಗುರು ಗುರುಗಳು, ಅವ್ರ ಗುರುಗಳೆಲ್ಲ ಶ್ರೇಷ್ಠವಾದ ಗುರುಗಳು, ಮತ್ತು ಅಗುರು ಅವರಿಗೆ ಭಗವಂತನೇ ಗುರುಗಳೇ ಇಲ್ಲ. ಅಂತ ಗುರುಗಳನ್ನ ದೇವದೇವ ಯೋಗಲಪ್ತೆ ಗುರುತಮ ಗುರು ದೇವದೇವ ದೇವತೆಗಳು ಇಲ್ಲ ದೇವ ಅಂತಾರೆ ಅವ್ರಿಗೆ, ಎಲ್ಲಾ ದೇವತೆಗಳು ಇಲ್ಲ ದೇವ, ಎಲ್ಲಾ ಗುರುಗಳೇ ಗುರುಗಳು, ಅವರಿಗೆ ಗುರುಗಳು ಇಲ್ಲ. ಅಂತ ವೇದವ್ಯಾಸರಿಗೆ ನಮಾಮಿ ನಮಸ್ಕಾರ ಮಾಡ್ತೀನಿ. ಗುರಿ ನಮಾಮೀತ್ ನೆನೆಸಬೇಡ್ರಿ, ಗುರಿ ಚಿಕ್ಕ ಪದಾರಂತ ನಮಾಮೀತ್ ಅಂದ್ರೆ ಕಾಯ ಮನಸ ವಾಚ ಮೂರಿರಬೇಕು. ಶರೀರದಿಂದ ಉದ್ದಂಡ ನಮಸ್ಕಾರ ಮಾಡಬೇಕು, ಮನಸ್ಸಿನಲ್ಲಿ ಆ ಪ್ರಾರ್ಥನೆ ಬರಬೇಕು, ಬಾಯಿಯಿಂದ ಆ ಶ್ಲೋಕವನ್ನ ಹೇಳ್ತಾ ಇರಬೇಕು, ವಾಚ ಬಾಯಿಯಿಂದ ಹೇಳ್ತಾ ಇರಬೇಕು, ಮನಸ್ಸಿಂದ ಅದನ್ನ ಬಂದು ಆ ಅರ್ಥವನ್ನ ತಿಳ್ಕೊಳ್ಬೇಕು. ಉದ್ದಂಡ ನಮ್ಮ ಬಂದು ನಮ್ಮ ಶರೀರದಿಂದ ನಮಸ್ಕಾರ ಮಾಡಬೇಕು. ಇದು ಅಷ್ಟು ಮಾಡಿದರೆ ಒಂದು ನಮಸ್ಕಾರಕ್ಕೆ ಬಂದು ನಿಜವಾದ ಒಂದು ಅರ್ಥ, ಆ ನಿಜವಾದ ಒಂದು ನಮಸ್ಕಾರಕ್ಕೆ ಬೇಕಾದಂತ ಒಂದು ನಮಗೆ ಸಿಗತ್ತೆ. ಅದಕ್ಕೆ ಅಂತಾರೆ ಗುರುತಮ ಗುರುಂ ದೇವದೇವಂ ತಮಾಮಿ, ಅಂತ ಭಗವಂತನಾದ ವೇದವ್ಯಾಸರೇ ನಾನು ನಮಸ್ಕಾರ ಮಾಡ್ತೀನಿ. ಯಾವುದಕ್ಕೋಸ್ಕರ ನಮಸ್ಕಾರ ಮಾಡ್ತೀರಿ, ಹೇಗೆ ನಮಸ್ಕಾರ ಮಾಡ್ತೀರಿ ಅಂದ್ರೆ ಆ ವೇದವ್ಯ ಗುರುಗಳ ಶ್ರೀಮದಾಚಾರ್ಯರ ಅನುಗ್ರಹದಿಂದ ಅವ್ರು ಕೊಟ್ಟ ಸದ್ಯ ಅವ್ರು ಕೊಟ್ಟ ಒಂದು ಅನುಗ್ರಹದಿಂದ ನಾನು ಅವರನ್ನು ನಮಸ್ಕಾರ ಮಾಡ್ತೀನಿ. ಯಾಕಂದ್ರೆ ಅವರು ನಮಗೆ ಸಿಗೋದಿಲ್ಲ, ಅವರು ಭಗವಂತನ ಗುರುಗಳ ಅನುಗ್ರಹ ಇದ್ರೇ ಅದಂತಾರಲ್ಲ ಇದರಲ್ಲಿ ಇದೆಯಲ್ಲ ಅಂತಾರಲ್ಲ ಆ ಒಂದು ಗುರುಗಳ ಅನುಗ್ರಹ ಇದ್ದನೇ ಭಗವಂತ ಅನುಗ್ರಹ ಸಿಗೋದು. ಗುರುಗಳ ಅನುಗ್ರಹ ಇಲ್ಲ ಅದು ಹಂಗ ಇಲ್ಲ ಹಂಗ ಹೋದ್ರೆ ಭಗವಂತನ ಅನುಗ್ರಹ ಸಿಗೋದಿಲ್ಲ. ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ, ಗುರುಭಕ್ತಿಜ ಮುಕುಂದ ಭಕ್ತಿ ಬೇಕು ಅಂದ್ರೆ ಗುರುಗಳ ಭಕ್ತಿ ಬೇಕು. ಆ ಗುರುಗಳ ಭಕ್ತಿಯಿಂದ ನಾನು ಆ ಭಗವಂತನ ವೇದವ್ಯಾಸರನ್ನ ಬಂದು ನಾನು ನಮಸ್ಕಾರ ಮಾಡ್ತೀನಿ ಅಂತ ಭಗವಂತ ಅಂದ್ರೆ ದೇವದೇವಂ, ದೇವತೆಗಳೆಲ್ಲ ದೇವವಾಗಿರುವಂತ ಆ ಗುರುತಮ ಇರಾ ಶ್ರೇಷ್ಠವಾದ ಗುರುಗಳು, ಎಲ್ಲಾ ಗುರುಗಳು ಗುರುಗಳಾಗಿರುವಂತ ಅಂತ ವೇದವ್ಯಾಸರು, ಯಾವ ಗುರುಗಳು ಇಲ್ಲದಂತ ಇಲ್ಲದಂತೆ ಇರುವಂತ ಅಂತ ವೇದವ್ಯಾಸರಿ ನಾನು ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ಟು ಅಸ್ತವ್ಯಕ್ತಂ ಸಮಸ್ತ ಶ್ರುತಿಗತ ಮದಮೈಹಿ ರತ್ನಗೋಗಮ್ಯದಾಂತೈ ಅರ್ಥಂ ಲೋಕ ಉಪಕೃತ್ಯೈ ಗುಣಗಣ ಗುಣಗಣ ನಿಲಯ ಸುತ್ರಯಾಮಾದಕೃತ್ಯಂ ಯೋ ಅಸೌ ವ್ಯಾಸಾಭಿಧಾನಃ ಸಮಮಹಮಹರಃ ಭಕ್ತಿ ತತ್ವತ್ ಪ್ರಸಾದ ತತ್ಪ್ರಸಾದ ನಿಮ್ಮ ಪ್ರಸಾದದಿಂದ ಸದ್ಯೋ ವಿದ್ಯೋ ಉಪಲಬ್ಧೈ ಆ ವೇದ ಸದ್ಯೋ ಸದ್ಯೋ ವಿದ್ಯೋ ಅಂದ್ರೆ ಆ ವೇದ ಜ್ಞಾನ ನಮ್ಮ ಹೆಸರಿಗೆ ಯಾಕೆ ನಮಸ್ಕಾರ ಮಾಡ್ತೀವಿ ಏನು ಬೇರೆ ಏನು ಅಪೇಕ್ಷೆ ಇಲ್ಲ. ಅದೇ ನಾವು ಚೆನ್ನಾಗಿ ಅದೇ ತಿಳ್ಕೊಬೇಕು ಅದನ್ನ ಹೇಳ್ತಾ ಇದ್ದಾರೆ ಚೆನ್ನಾಗಿ ಇದು ನೋಡಿದ್ರೆ ಚೆನ್ನಾಗಿ ಬಿಡ್ತಾರೆ. ಏನಪ್ಪ ನಿಮಗೆ ಬೇಕು, ಏನ್ ಆಕಾಂಕ್ಷೆ, ಏನ್ ಬೇಕು, ಏನ್ ಪ್ರಸಾದ ಬೇಕು ಹಾಗಂತಂದ್ರೆ ಸದ್ಯೋ ವಿದ್ಯೋ ಉಪಲಬ್ಧೈ ಉಪ ವಿದ್ಯೆ ಆ ಭಗವಂತ ಜ್ಞಾನ ಆ ವೇದ ಜ್ಞಾನ ಏ ಬೇಕು ಅದು ಬಂದು ಉಪಲಬ್ಧ ಅದು ನನಗೆ ಸಿಗದೆ. ಅದಕ್ಕೋಸ್ಕರ ಆ ವೇದವ್ಯಾಕರಣ ನಿಮ್ಮ ಅನುಗ್ರಹದಿಂದ ತತ್ಪ್ರಸಾದ ನೀವು ಕೊಟ್ಟ ಅನುಗ್ರಹದಿಂದ ಆ ವೇದವ್ಯಾಸನ ಬಂದು ಪ್ರಾರ್ಥನೆ ಮಾಡಿಕೊಳ್ತೀನಿ ನನಗೆ ಈ ವಿದ್ಯೆಯನ್ನು ಕೊಡ್ರಿ ಹೇಳಿ ಅದನ್ನು ಮೂರನೇ ಶ್ಲೋಕ ಇತ್ತು.
ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧಿಹಾತ್ಮನಾ ವಾ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.